श्रीगुरुभ्यो नमः। हरिः ओम्। हयग्रीवम् चिदानन्दविग्रहम् सदनुग्रहम् दशग्रीवच्छुदम् शापान् मणिग्रीव विमोचनम् स्वनामग्रहणादेव निरस्तग्रह विग्रहम् वृन्दावनगतम् वन्दे ब्रह्मरूपेन्द्रवन्दितम् स्वान्तस्थानन्तप्रियाय पूर्णज्ञानरसर्णसे उत्तुङ्गवात्तरङ्गाय मध्वदुग्धाध्यये नमः। गुरुमखिलगुणज्ञम् सद्गुणैकाभिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्म। ब्रह्मचर्यहरिप्रीत्सुविद्यावादशालिनः ईष्टदाम् कष्टहर्तॄन्नः विद्यामान्याम् मुनीन्म। वादिराजपदद्वन्द्वावारिजासप्तमानसान् विश्वप्रियगुरुम् वन्दे मन्दोकम् जीविशुद्धये। सत्यम् सत्यम् पुनः सत्यम् विष्णुतीर्थकदायतः सर्वे कामाम् भवन्त्येव शरतो बिम्बसंयुतौ। चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्दित्यभीष्टदम्। अज्ञानतिमिदच्छेदम् बुद्धिसम्पत्कदायकम् विज्ञानविमलम् शान्तम् विजयार्थगुरुम् भजे श्रीगुरुभ्यो नमः। हरिः ओम्। मया ततमिदम् सर्वम् जगदव्यक्तमूर्तिना मत्स्थानि सर्वभूतानि न चाहम् तेषु अवस्थितः। कृष्णा हेळ्ता इदानीं मया ततमिदं सर्वं जगत् इदं सर्वं जगत् ಈ ಜಗತ್ತಲ್ಲೂ ಕೂಡ ಮಯಾ ಕಥಂ ನನ್ನಿಂದ ವ್ಯಾಪ್ತ ಆಗಿದೆ, ನಾನೇ ಇಡೀ ಜಗತ್ತೆಲ್ಲ ವ್ಯಾಪಿಸಿದ್ದೇನೆ ಅಂದ್ರೆ ನನ್ನೊಳಗೆ ಮಸ್ಥಾನಿ ಸರ್ವಭೂತಾನಿ ಎಲ್ಲ ಜೀವರಾಶಿಗಳು ಜಡಗಳೆಲ್ಲ ನನ್ನೊಳಗೆ ನಿಂತಿದೆ. ನಚಾಹಂತೇಶು ಅವಸ್ಥಿತ. ಇಲ್ಲಿ ಶಾಸ್ತ್ರ ಹೇಳುತ್ತೆ ದೇವರು ನಮ್ಮ ಸುತ್ತೂ ಇದ್ದಾನೆ, ನಮ್ಮ ಆಶ್ರಯವಾಗಿದ್ದಾನೆ, ಅವನಲ್ಲಿ ನಾವಿದ್ದೇವೆ. ಇನ್ನೊಂದು ಹೇಳುತ್ತೆ ನಮ್ಮಲ್ಲವನಿದ್ದಾನೆ, ಎರಡೂ ಹೇಳ್ತಾ ಬರ್ತಾರೆ. ಆವಾಗ ನಮ್ಮ ಸುತ್ತೂ ಇರುವ ದೇವರು ನಮಗೆ ಆಶ್ರಯ, ಚೆನ್ನಾಗಿದೆ, ನಮಗೆ ಬೇಸ್. ನಮ್ಮೊಳಗಿರುವ ದೇವರಿಗೆ ನಾವಾಧಾರ ಆದವಲ್ಲ, ಅದು ಆಗುತ್ತಾ? ಆವಾಗ ಹೇಳ್ತಾರೆ ದೇವರು ಹೊರಗಿದ್ರೂ ನಮಗೆ ಅವನೇ ಆಶ್ರಯ, ಒಳಗಿದ್ರೂ ಅವನೇ ಆಶ್ರಯ. ಅದೇ ವಿಶೇಷ, ಅದನ್ನೇ ಹೇಳ್ತಾ ಇದ್ದಾರೆ. ನಚಾಹಂತೇಶು ಅವಸ್ಥಿತ ಅಂದರೆ ಆ ವ್ಯಕ್ತಿಗಳು ಪದಾರ್ಥಗಳು ನನ್ನ ಮೇಲೆ ಆಧಾರ ಪಟ್ಟಿವೆ, ನಾನು ಅವುಗಳ ಮೇಲೆ ಆಧಾರ ಪಟ್ಟಿಲ್ಲ. ನಚ ಮತ್ಸ್ಥಾನಿ ಭೂತಾನಿ ಪಶ್ಚಮೇ ಯೋಗಮೈಶ್ವರಂ ಭೂತಭೃನ್ ನತಭೂತಸ್ಥ ಮಮಾತ್ಮ ಭೂತಭಾವನಃ. ಇಲ್ಲಿ ಹೇಳ್ತಾ ಇದ್ದಾರೆ ಏ ನಚ ಮತ್ಸ್ಥಾನಿ ಭೂತಾನಿ ಅಂದರೆ ಈ ಜೀವರಾಶಿಗಳೆಲ್ಲರೂ ಕೂಡ ವಿಶೇಷವಾಗಿ ನನ್ನೊಳಗಿವೆ, ನಾನು ಅವರು ಧಾರಣೆ ಮಾಡಿದ್ದೇನೆ ಅಂತ ಹೇಳಿದಾಗ ಆವಾಗ ಮತ್ತು ಪ್ರಶ್ನೆ ಬಂತು. ನಚ ಮತ್ಥಾನಿ ಭೂತಾನಿ ಪಶ್ಚಮೇ ಯೋಗಮೈಶ್ವರಂ ಅಂದರೆ ಈ ಜೀವರಾಶಿಗಳು ನಾನಲ್ಲ, ಜಡ ಪದಾರ್ಥಗಳು ನಾನಲ್ಲ, ಅವರಿಂದ ವಿಲಕ್ಷಣವಾಗಿ ನಾನು ಅವರಿಗೆಲ್ಲ ಆಧಾರರಾಗಿದ್ದೇನೆ. ನನ್ನ ಐಶ್ವರ್ಯ ಶಕ್ತಿ ಅದು ಹೇಳ್ತಾ ಇದ್ದಾರೆ ಇಲ್ಲಿ. ಭೂತಾಧಾರೋಪಿ ಕಥಂ ತದ ಅನಾಧಾರ. ಎಲ್ಲ ಕಡೆ ನೀನೇ ಇರ್ತೀಯ, ಎಲ್ಲ ಜೀವರಾಶಿಗಳ ಒಳಗೆ ನೀನಿರ್ತೀಯ, ಹೊರಗಿದ್ದು ನೀನು ಆಶ್ರಯ ಆಗುವುದು ಸರಿ. ಭೂತಗಳೆಲ್ಲ ನನ್ನ ಭೂತ ಅಂದ್ರೆ ಭೂತ ಅಲ್ಲ, ಜೀವರಾಶಿಗಳು, ಜೀವರಾಶಿಗಳ ಒಳಗಿದ್ದುಕೊಂಡು ನೀನು ಅವರ ಮೇಲೆ ಆಧಾರ ಪಟ್ಟಿಲ್ಲ ಅಂತೀಯಲ್ಲ, ಅದು ಹೇಗೆ? ಅವರು ಹೇಳುತ್ತಾರೆ ನತಮಸ್ಥಾನಿ ಭೂತಾನಿ, ಅಂದರೆ ನನಗೆ ಆಧಾರವಾಗಿ ಜೀವರಾಶಿಗಳಿಲ್ಲ. ಯಾಕೆ? ಪಶ್ಚಮೇ ಯೋಗಂ ಐಶ್ವರಂ, ಅಂದರೆ ನನ್ನ ಯೋಗೈಶ್ವರ್ಯವನ್ನು ನೋಡು. ಎಂಥದ್ದು ಅಂದರೆ ನಾನು ಒಳಗಿದ್ದು ಆಧಾರವಾಗಿರ್ತೇನೆ, ಹೊರಗಿದ್ದು ಆಧಾರವಾಗಿದ್ದೇನೆ, ನಾನು ಯಾರ ಮೇಲೆ ಆಧಾರ ಪಟ್ಟವನಲ್ಲ. ಭೂತಭೃತ್ ನಚ ಭೂತಸ್ಥ. ಇನ್ನ ನನ್ನ ಕುರಿತು ವಿಷು ತಿಳಿದು ಏನಂತ, ಭೂತಭೃತ್ ಎಲ್ಲ ಜೀವರಾಶಿಗಳಿಗೆ ಆಧಾರ, ಭೂತಭೃತ್ ಭರಣೆ ಮಾಡಿದ್ದೇನೆ, ಅಂದರೆ ಪ್ರತಿಯೊಬ್ಬ ಜೀವರಾಶಿಯ ಶರೀರದ ಸುತ್ತು ಆಯಾ ಶರೀರದ ಆಕಾರದಲ್ಲಿ ವ್ಯಾಪಿಸಿದ್ದುಕೊಂಡು ಎಲ್ಲರ ಶರೀರವನ್ನ ಹೊತ್ತು 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 ಕರ್ಕೊಂಡು ಹೋಗ್ತಾ ಇದ್ದೇನೆ. ಭೂತಭೃತ್ ನತ ಭೂತಸ್ಥ, ಅವುಗಳೆಲ್ಲ ಹೊತ್ತುಕೊಂಡಿದ್ದೇನೆ, ಅವುಗಳ ಒಳಗಿದ್ದೇನೆ, ಆದರೆ ಅವುಗಳು ನನ್ನ ಹೊತ್ತಿಲ್ಲ. ಅವುಗಳ ಒಳಗಿದ್ರೂ ಕೂಡ ಅವುಗಳು ನನ್ನ ಹೊತ್ತಿಲ್ಲ, ಒಳಗಿದ್ರು ನಾನೇ ಹೊತ್ತಿದ್ದೇನೆ, ಒಳಗು ಹೊರಗು ನಾನೇ ಇದ್ದು ಅವುಗಳನ್ನು ಹೊತ್ತಿದ್ದೇನೆ. ಮಮಾತ್ಮ ಭೂತಭಾವನ ಇದಕ್ಕೆ ಹೇಳುತ್ತಾ ಇದ್ದಾರೆ. ಮಮ ದೇಹ ಅಂತ ಹೇಳಲಿಕ್ಕೆ ಹೇಳುತ್ತಾನೆ ಕೃಷ್ಣ ಮಮಾತ್ಮ. ಅವಾಗ ಹೇಳುತ್ತಾ ಕೃಷ್ಣ ಹೇಳುತ್ತಾ ಇದ್ದ, ಭೂತಭೃತ ಭೂತಗಳನ್ನು ಧಾರಣೆ ಮಾಡಿದವ, ಅದರ ಆಶ್ರಯ ಇಲ್ಲದವ, ಅವುಗಳನ್ನೇ ಹಿಡಿಕೊಂಡವ. ಭೂತಭಾವನ, ಭೂತಭಾವನ ಅಂದರೆ ಭೂತಾನ ಉತ್ಪತ್ತಿಕರ್ತ, ಎಲ್ಲ ಜೀವರಾಶಿಗಳು ಹುಟ್ಟುವಂತೆ ಮಾಡಿದ್ದು ನಾನೇ. ಅರ್ಥ ಇಲ್ಲದ ಜೀವರಾಶಿಗಳಿಗೆ ಹುಟ್ಟು ಕೊಟ್ಟವ ಅಂತ ಅರ್ಥ ಅಲ್ಲ, ಅನಾದಿಯಿಂದ ಇರುವ ಜೀವರಾಶಿಗಳಿಗೆ ಶರೀರ ಕೊಡುವುದೇ ಉತ್ಪತ್ತಿ. ಆ ಶರೀರ ಕೊಟ್ಟವ ನಾನೇ, ಆ ಶರೀರದ ಒಳಗೂ ಹೊರಗೂ ನಿಂತವ ನಾನೇ, ಅವರನ್ನ ಹಿಡಿದು ನಿಂತವ ನಾನೇ. ಇದು ನಮಗೆ ಮಾತು ಹೇಳುತ್ತಾ ಇದ್ರು ಕೂಡ ಮನಸ್ಸಿಗಷ್ಟು ಬರಲಿ. ಹೊರಗಿದ್ದು ನಮಗೆ ಆಧಾರ ಸರಿ, ನಮ್ಮೊಳಗಿದ್ದು ನಮಗೆ ಆಧಾರ ಹೇಗೆ? ಇದು ಪ್ರಶ್ನೆ ಬರ್ತಾ ಇರುತ್ತೆ. ಅದಕ್ಕೆ ಷೋಡಶಿಯಲ್ಲಿ ತುಂಬಾ ಸುಂದರವಾಗಿ ಉತ್ತರ ಕೊಡುತ್ತಾರೆ. ಶರೀರ ಉತ್ಪತ್ತಿ ಪ್ರಕರಣ, ಸ್ಥೂಲ ಶರೀರ ಸೃಷ್ಟಿ ಪ್ರಕರಣದಲ್ಲಿ ಹೇಳುತ್ತಾರೆ ಭಗವಂತ ಈ ಶರೀರದ ಸುತ್ತು ವಿರಾಟ್ ರೂಪದಿಂದ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಹಿಡಿದು ನಿಲ್ಲಿಸಿದ್ದಾನೆ. ಈ ಶರೀರವನ್ನೆಲ್ಲ ತಾನೇ ಹಿಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಈ ಶರೀರ ಸೃಷ್ಟಿ ಆದ ಮೇಲೆ ತಾಯಿಯ ಹೊಟ್ಟೆಯಲ್ಲಿರುವಾಗಲೇನೆ ಐದು ರೂಪಗಳಿಂದ ಭಗವಂತ ಪ್ರವೇಶ ಮಾಡುತ್ತಾನೆ, ಪಾದಗಳಲ್ಲಿ ಪ್ರವೇಶ ಮಾಡುತ್ತಾನೆ. ಎಲ್ಲಿ? ಪಾದಗಳಲ್ಲಿ. ಪಾದಗಳು ಅಂತ ಹೇಳಿದಾಗ ಯಾವ ಪ್ರಾಂತ ಅಂದ್ರೆ ಅಂಗಾಲು ಮುಂಗಾಲು ಅಂತ. ಮುಂಗಾಲು ಅಂದ್ರೆ ಕಾಲಿನ ಅಂಗಾಲಿನ ಮೇಲ್ಭಾಗ. ಆ ಮೇಲ್ಭಾಗದಲ್ಲಿ ಭಗವಂತ ಪ್ರವೇಶ ಮಾಡುತ್ತಾನೆ. ಪ್ರವೇಶ ಮಾಡಿ ಅಲ್ಲಿ ಒಂದು ರೂಪವನ್ನು ಇಡುತ್ತಾನೆ, ಅನಿರುದ್ಧ ಅಂತ. ತೊಡೆಗಳಿಗೆ ಬಂದು ಅಲ್ಲೊಂದು ರೂಪ ಪ್ರದ್ಯುಮ್ನ. ಮಧ್ಯದಲ್ಲಿ ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ನಾರಾಯಣ, ವಾಸುದೇವ ಅಂತ ತಲೆ ಮೇಲೆ ಇಷ್ಟು ರೂಪಗಳನ್ನು ಇಟ್ಟು ನಿಂತ. ಯಾಕಿದು ಅಂದರೆ ಇಡೀ ಜೀವರಾಶಿ ನಾವು ಸ್ಟ್ರೈಟ್ ಆಗಿ ನಿಂತು ಹೋಗ್ತಾ ಇರ್ತೇವಲ್ಲ, ಈ ಐದು ರೂಪಗಳು ಸರಿಯಾಗಿ ಹಿಡಿದಿದ್ರೆ ವ್ಯಕ್ತಿ ಹೀಗೇ ಹೋಗ್ತಾ ಇರ್ತಾನೆ. ಒಳಗಿರುವ ರೂಪ ಒಂದು ಚೂರು ಸಡಲಿದರೆ ಬಗ್ಗಿ ಬಿಡುತ್ತಾನೆ. ಒಳಗಿರುವ ರೂಪ ಚೂರು ತಾನು ಸರದರೆ ಯಾವ ರೂಪ ಸರಿಯುತ್ತೋ ಆ ರೂಪದವರೆಗೂ ಇಡೀ ಬಗ್ಗಿ ಬಿಡುತ್ತಾನೆ ವ್ಯಕ್ತಿ. ಹೌದಾನೆ? ಅದನ್ನು ಹೇಳ್ತಾರೆ. ಕೆಲವರು ಇಲ್ಲಿಂದ ಬಗ್ಗುತ್ತಾರೆ, ಕೆಲವರು ಇಲ್ಲಿಂದ ಬಗ್ಗುತ್ತಾರೆ, ತುಂಬಾ ಇರುತ್ತೆ. ಅದು ಯಾಕೆ ಅಂದ್ರೆ ಆ ಭಾಗದಲ್ಲಿರುವ ಭಗವದ್ ರೂಪ ಸರಿದುಕೊಂಡ್ರೆ ಕಾರ್ಯ ಆಗದಂತೆ ತಾನು ನಿಂತು ಬಿಟ್ಟರೆ ಆ ಭಾಗ ಬಗ್ಗೆ ಬಿಡುತ್ತೆ. ಹಾಗಾದರೆ ಒಳಗಿದ್ದು ಹಿಡಿದಿರ್ತಾನೆ, ಹೊರಗಿದ್ದು ದೇಹವನ್ನು ಹಿಡಿದಿರ್ತಾನೆ. ಅದರಿಂದ ಎಲ್ಲ ರೀತಿಯಲ್ಲಿ ನಾನೇ ಇದ್ದುಕೊಂಡು ಭೂತ ಭಾವನ, ಎಲ್ಲರೂ ಇರುವಂತೆ ಮಾಡುವಂಥವ ನಾನೇ. ಹಾ, ಗೊತ್ತಾಯ್ತಲ್ವಾ? ಏನು ಗೊತ್ತಾಯಿತು? ಇವ ಎಲ್ಲರ ಹೊರಗಿರುತ್ತಾನೆ, ಒಳಗೂ ಇರ್ತಾನೆ, ಎಲ್ಲರನ್ನ ಹಿಡಿದಿರ್ತಾನೆ, ಒಳಗೆ ಎಲ್ಲಾ ಇಂದ್ರಿಯಗಳಿಗೆ ಪ್ರೇರಕನಾಗಿರ್ತಾನೆ ಅಂತ ಗೊತ್ತಾಯಿತು. ಇದು ಹೊಸದಾಗಿ ಗೊತ್ತಾಯಿತ? ಇವತ್ತು ಗೊತ್ತಾಯಿತ? ಯಾವಾಗಿಂದ ಹುಟ್ಟಿದಾಗಲಿಂದ ಕೇಳ್ತಾನೆ ಬರ್ತಾ ಇದ್ದೇವೆ. ಆದರೆ ಇದು ಯಾವಾಗ ಕೇಳಿದರೂ ಹೊಸದಂತ ಇರುತ್ತೆ, ಸ್ವಲ್ಪ ಹೊತ್ತಿಗೆ ನೆನಪಾಗುತ್ತೆ, ಹೌದು ಆ ಪ್ರವಚನದಲ್ಲಿ ಕೇಳಿದ್ದೆ ಅಂತ. ಇಷ್ಟಾದರೆ ಸಾಲದು ಅಂತಾನೆ ಕೃಷ್ಣ. ಅದಕ್ಕೆ ಆದ್ಯಂತ ಮಧ್ಯಗಳಲ್ಲಿ ಎಚ್ಚರ ಕೊಡ್ತಾ ಬರ್ತಾನೆ, ಇದನ್ನು ಸದಾ ನೆನಪಿಟ್ಟುಕೊಳ್ಳಿ. ಯಾವಾಗ ಪ್ರತಿಯೊಂದು ಜೀವರಾಶಿಯನ್ನು ನೋಡಿದಾಗ ಶ್ರೀಹರಿ ಒಳಗು ಹೊರಗು ಇವರ ಕಾರ್ಯ ಮಾಡಿಸ್ತಾ ಇದ್ದಾನೆ, ಅವಸರದರೆ ನಿಶ್ಚೇಷ್ಟರಾಗ್ತಾರೆ ಎಂಬುದು ಪ್ರತಿಯೊಬ್ಬರನ್ನು ನೋಡಿದಾಗ ನಮಗೆ ಪ್ರತಿ ಕ್ಷಣದಲ್ಲೂ ನೆನಪಿಗೆ ಬರಬೇಕು. ಅದು ನಮ್ಮ ಸಿಲೆಬಸ್ ಅಂತ ಕೊಡ್ತಾ ಇದ್ದಾರೆ. ಅದನಂತರ ಹೌದ, ನೀನು ಎಲ್ಲಾ ಕಡೆ ಇದ್ರೂ ಕೂಡ ಕಾಣಿಸೋದಿಲ್ಲ. ತಾನು ಹೇಳಿದ, ನಾನು ಎಲ್ಲ ಕಡೆ ಇದ್ರೂ ಕೂಡ ಕಾಣಿಸಲ್ಲ, ಎಲ್ಲವನ್ನ ಹಿಡಿದಿದ್ದೇನೆ, ಎಲ್ಲ ಕಡೆ ವ್ಯಾಪಿಸಿದ್ದೇನೆ. ಅದಕ್ಕೆ ದೃಷ್ಟಾಂತ ಯಾವುದಾದ್ರೂ ಉಂಟಾ? ಹೇಳ್ತಾನೆ, ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಥಾನಿ ಇತಿ ಉಪಧಾರಯ. ಆಕಾಶದಲ್ಲಿ ವಾಯು ಎಲ್ಲಾ ಕಡೆ ನಿಂತಿರುತ್ತೆ, ಎಲ್ಲಾ ಕಡೆ ವ್ಯಾಪಿಸಿರುತ್ತೆ. ಅಂದರೆ ಈ ಆಕಾಶದಲ್ಲಿರುವ ಪದಾರ್ಥಗಳು, ಪದಾರ್ಥಗಳ ಹೊರಗೂ ಇರುತ್ತೆ, ಒಳಗೂ ಇರುತ್ತೆ, ಗಾಳಿ ಎಲ್ಲಾ ಕಡೆ ವ್ಯಾಪಿಸಿರುತ್ತೆ. ಅದಕ್ಕೆ ಮಹಾನ್ ಅಂತ ಕರೀತಾ ಇದ್ದಾರೆ. ಅಂದರೆ ಜಡವಾದ ವಾಯುವಿಗೆ ವ್ಯಾಪಿಸಿರೋದಾಗಲಿ ವ್ಯಾಪಿಸದೇ ಇರೋದಾಗಲಿ ಲಕ್ಷಣ ಇಲ್ಲ. ಅದರ ವ್ಯಾಪಿಸುವ ಲಕ್ಷಣವನ್ನು ತೋರಿದ ನನ್ನನ್ನೇ ಮಹಾವಾಯು ಅಂತ ಕರೀತಾರೆ. ಹಾಗೆ ನಾನು ವಾಯುವಿನಲ್ಲಿದ್ದುಕೊಂಡು ಆ ವಾಯು ಸರ್ವತ್ರ ವ್ಯಾಪಿಸುವಂತೆ ಮಾಡಿದ್ದೇನೆ. ಹೇಗೆ ವಾಯು ತಾನು ಸರ್ವತ್ರ ವ್ಯಾಪಿಸಿರುತ್ತೋ ಹಾಗೆ ನಾನು ಎಲ್ಲಾ ಕಡೆ ಇದ್ದೇನೆ, ನನ್ನೊಳಗೆ ಎಲ್ಲಾ ಜೀವರಾಶಿಗಳಿದ್ದಾರೆ ಎಂಬ ಭಾವನೆಯನ್ನು ಕೊಡ್ತಾ ಇದ್ದಾನೆ. ಆವಾಗ ನಾವು ಒಬ್ಬರೇ ಏಕಾಂತದಲ್ಲಿರುವಾಗ ಕಣ್ಣು ಮುಚ್ಚಿದಾಗ ಒಂದು ಚೂರು ಭಾವನೆ ಬಂದು ಚೆನ್ನಾಗಿರುತ್ತೆ. ನಮ್ಮ ಸುತ್ತು ಭಗವಂತ ಇದ್ದಾನೆ, ಅವನಿದ್ದಾನೆ ಎಂಬ ಫೀಲಿಂಗ್ ನಮ್ ಬರಬೇಕು. ಇದ್ದಾನೆ ಇದ್ದಾನೆ ಅಂತ ಚಿಂತನೆ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಆ ಒಳಗು ಹೊರಗು ಇರುವ ಅವನ ಅಸ್ತಿತ್ವವನ್ನ ನಾವು ಏಕಾಂತದಲ್ಲಿ ಚಿಂತನೆ ಮಾಡ್ತಾ ಬರಬೇಕು. ಅದು ಕೃಷ್ಣನ ಉದ್ದೇಶ. ಮುಂದೆ ಹೇಳುತ್ತಾರೆ, ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸಜಾಮ್ಯಹಂ. ಸರ್ವಭೂತಾನಿ ಕಲ್ಪಕ್ಷಯೇ ಪ್ರಳಯಕಾಲದಲ್ಲಿ ಎಲ್ಲಾ ಜೀವರಾಶಿಗಳು ಕೂಡ ಪ್ರಕೃತಿಂ ಯಾಂತಿ ಮಾಮಿಕಾಂ, ಇಲ್ಲಿ ಹೇಳ್ತಾ ಇದ್ದಾರೆ ನನ್ನ ಪ್ರಕೃತಿಯನ್ನು ವಿಶೇಷವಾಗಿ ನನ್ನ ಪ್ರಕೃತಿಯಲ್ಲಿ ಲೀನ ಆಗುತ್ತೆ. ಅದೇನು ನನ್ನ ಪ್ರಕೃತಿ? ಆ ಪ್ರಕೃತಿಯಲ್ಲಿ ಎಲ್ಲರೂ ಲಯ ಆಗುವುದು ಅಂದರೆ ಅವರು ಹೇಳುತ್ತಾನೆ, ಪ್ರಕೃತಿ ನನ್ನ ಅಧೀನ, ಅದಕ್ಕೆ ನನ್ನ ಪ್ರಕೃತಿ ಅಂತ ಹೇಳಿದೆ. ನನ್ನ ಪ್ರಕೃತಿ ಅಂದರೆ ನನ್ನ ಸ್ವರೂಪ ದೇಹದಲ್ಲಿ ಎಲ್ಲ ಒಂದು ಲಯ ಆಗುತ್ತೆ ಎಂದು ತಾತ್ಪರ್ಯ ಅಲ್ಲ. ನನ್ನ ಅಧೀನದಲ್ಲಿರುವ ಪ್ರಕೃತಿ ಯಾವುದು? ಚಿತ್ ಪ್ರಕೃತಿ, ಜಡ ಪ್ರಕೃತಿ ಎಲ್ಲ ನನ್ನ ಅಧೀನದಲ್ಲಿರುವುದೇ. ಈ ಪ್ರಪಂಚದಲ್ಲಿರುವ ಜಡವೆಲ್ಲವೂ ನನ್ನ ಅಧೀನವಾದ ಜಡದಲ್ಲಿ ಲಯ ಆಗುತ್ತೆ. ಎಲ್ಲ ಜೀವರಾಶಿಗಳು ನನ್ನ ಆಶ್ರಯ ಪಡೆದು ನಿಲ್ಲುತ್ತಾರೆ. ಅದು ಲಯ ಎಂಬುವ ಶಬ್ದಕ್ಕರ್ಥ. ಈ ರೀತಿಯಲ್ಲಿ ಸೃಷ್ಟಿಕಾಲದಲ್ಲಿ ಎಲ್ಲರೂ ಕೂಡ ನನ್ನ ಅಧೀನದಲ್ಲಿರ್ತಾರೆ, ಮತ್ತು ಪ್ರಳಯ ಕಾಲದಲ್ಲಿ ಸೃಷ್ಟಿಕಾಲದಲ್ಲಿ ಕಲ್ಪಾದವು ವಿಸುಜಾಮ್ಯಹಂ ಎಲ್ಲರನ್ನು ಕೂಡ ಸೃಷ್ಟಿಕಾಲದಲ್ಲಿ ನಾನು ಸೃಷ್ಟಿ ಮಾಡುತ್ತೇನೆ. ಇನ್ನ ಪ್ರಕೃತಿ ಸ್ವಾಮಿ ಅವಷ್ಟಭ್ಯ ವಿಸುಜಾಮಿ ಪುನಃ ಪುನಃ ಭೂತಗ್ರಾಮ ಇಮಂ ಕೃಷ್ಣಂ ಅವಶಂ ಪ್ರಕೃತೇ ವಶಾತ್. ಈ ಜೀವರಾಶಿಗಳೆಲ್ಲ ಭೂತಗ್ರಾಮ ಇಡೀ ಜೀವರಾಶಿಗಳ ಗುಂಪು ಎಲ್ಲ ಹೇಗಿತ್ತಯ್ಯ ಅಂದ್ರೆ ಹೇಳುತ್ತಾರೆ ಅವಶಂ ಕೃಷ್ಣಂ, ಎಲ್ಲ ಜೀವರಾಶಿಗಳು ಕೂಡ ಅವಶಂ ತಮ್ಮ ವಶವಿಲ್ಲದೆ ಇವೆ, ವಶವಿಲ್ಲದೆ ನಿದ್ರಾವಶರಾಗಿದ್ದಾರೆ. ಆ ನಿದ್ರೆ ಅವರಿಗೆ ತಂದುಕೊಟ್ಟು ವಶದಲ್ಲಿ ಇಟ್ಟುಕೊಂಡದ್ದು ಯಾರು? ಆ ಅಂತಾರೆ, ಆ ಇತಿ ಬ್ರಹ್ಮ ಭಗವಂತ ಅವಶಂ, ಭಗವಂತನ ವಶವಾಗಿ ಎಲ್ಲ ಜೀವರಾಶಿಗಳಿವೆ. ಹಾಗಾದರೆ ಜೀವರಾಶಿಗಳು ಭಗವಂತ ಇಬ್ಬರ ಮಧ್ಯೆ ಇನ್ಯಾವುದಿಲ್ವಾ ಅಂದ್ರೆ ಪ್ರಕೃತಿಯ ವಶಾತ್, ಜೀವರಾಶಿಗಳು ಪ್ರಕೃತಿಯ ವಶವಾಗಿವೆ, ಪ್ರಕೃತಿ ಸಹಿತ ಜೀವರಾಶಿಗಳು ದೇವರ ವಶವಾಗಿವೆ. ಅದೇ ರೀತಿ ಪ್ರಕೃತಿ ಶಬ್ದದಿಂದ ಯಾವುದನ್ನು ಕರೆದರು ಅಂದರೆ ನಮ್ಮ ಸುತ್ತು ಅನಾದಿ ಕಾಲದಿಂದ ಇರುವ ಲಿಂಗ ದೇಹವನ್ನೇ ಪ್ರಕೃತಿ ಅಂತ ಕರೀತಾ ಇದ್ದಾರೆ. ಯಾಕೆಂದ್ರೆ ಆ ಲಿಂಗ ದೇಹ ಹೇಗೆ ನಿರ್ಮಾಣ ಆಗಿದೆ, ಹೇಗಿದೆ ಅದು ಅಂದ್ರೆ ಔಯೂಢ ಗುಣತ್ರಯಾತ್ಮಕಂ ಅಂತ ಹೇಳ್ತಾರೆ. ಸೂಕ್ಷ್ಮವಾದ ಮೂರು ಗುಣಗಳಿಂದ ಅಂದ್ರೆ ಅಂಶಗಳು ಅಂತ ಕರೀತಾರೆ, ಬಿಂದುಗಳು ಅಂತ, ಮೂರು ಗುಣಗಳ ಬಿಂದುಗಳಿಂದ ಏರ್ಪಟ್ಟದ್ದೇ ಈ ಲಿಂಗ ದೇಹ, ಅದನ್ನು ಪ್ರಕೃತಿ ಅಂತ ಕರೀತಾರೆ. ಆ ಪ್ರಕೃತಿಯಿಂದ ಅದರ ವಶವಾಗಿರ್ತಾನೆ ಜೀವ. ವಶವಾಗಿರುವುದು ಅಂದ್ರೆ ಏನು ಹೇಳುತ್ತಾರೆ, ನಮ್ಮ ಸುತ್ತು ಇರುವ ಲಿಂಗ ದೇಹ ನಮ್ಮ ಬುದ್ಧಿಯನ್ನು ಆಕ್ರಮಣ ಮಾಡುತ್ತೆ, ನಮ್ಮ ತೇಜಸ್ಸನ್ನು ಆಕ್ರಮಣ ಮಾಡುತ್ತೆ, ಬುದ್ಧಿಯನ್ನು ಆಕ್ರಮಣ ಮಾಡುತ್ತೆ. ಆಕ್ರಮಣ ಮಾಡುವುದು ಅಂದರೆ ಅದು ನಮಗೆ ಗೊತ್ತಾಗದಂತೆ ಮಾಡುತ್ತೆ. ಏನು ಗೊತ್ತಾಗದಂತೆ ಮಾಡುತ್ತೆ ಅಂದರೆ ದೇವರು ನಮಗೆ ಗೊತ್ತಾಗದಂತೆ ಮಾಡುತ್ತೆ, ನಮಗೆ ನಾವೇ ಗೊತ್ತಾಗದಂತೆ ಮಾಡಿಬಿಡುತ್ತೆ. ಲಿಂಗ ದೇಹದ ಪ್ರಕಾರ ಅದು ಒಟ್ಟಾರೆ ಜೀವನಿಂದ ಬರುವಂತಹ ಪ್ರಕಾಶ ತಿಳುವಳಿಕೆ ಶುದ್ಧವಾಗಿದ್ದರೆ ಆ ಶುದ್ಧವಾದ ತಿಳುವಳಿಕೆಗೆ ತನ್ನ ಬಣ್ಣವನ್ನು ಕೊಡುವುದೇ ಯಾವುದು ಲಿಂಗ ದೇಹ. ಅದಕ್ಕೆ ತುಂಬಾ ಸಲ ದೃಷ್ಟಾಂತ ಕೊಟ್ಟಿದ್ದೇನೆ. ಯಾವುದಾದ್ರೂ ಬಲ್ಬ್ ಇದ್ದರೆ ಅದರ ಒಳಗಿಂದ ಕಾಂತಿ ಬಿಳಿ ಬರ್ತಾ ಇರುತ್ತೆ, ಅದರ ಸುತ್ತು ಟ್ರಾನ್ಸ್ಪರೆಂಟ್ ಎಲ್ಲೋ ಪೇಪರ್ ಯಾವುದಾದ್ರೂ ಹಾಕಿದರೆ ಆ ಕಾಂತಿ ಅದರ ಮೂಲಕ ಪ್ರಸರಿಸಿ ಬರುವಾಗ ಕಾಂತಿಗೆ ಆ ಪೇಪರ್ ಏನಿರುತ್ತೆ ಟ್ರಾನ್ಸ್ಪರೆಂಟ್ ಪೇಪರ್ ಅದರ ಬಣ್ಣ ಅದಕ್ಕೆ ಹತ್ತುತ್ತೆ. ಆ ಪೊರೆ ಹೊರಗೆ ಬರತಕ್ಕಂಥ ಕಾಂತಿ ಬಿಳಿ, ಪೊರೆಯಿಂದ ಹೊರಬರುವಾಗ ಹಳದಿ. ಆ ಹಳದಿ ಬಣ್ಣ ಈ ಕಾಂತಿಗೆ ಎಷ್ಟು ಮಿಶ್ರ ಆಗುತ್ತೆ ಯಾವ ತರ ಅಂದ್ರೆ ಇನ್ಸಪರಬಲ್. ಹೌದಲ್ವೋ, ಹಳದಿ ಬಣ್ಣದ ಕಾಂತಿ ಹೊರಗೆ ಬರ್ತಾ ಇದೆ ಹಳದಿ ಪೇಪರ್ ಇಂದ ಹೊರಗೆ ಬರುವಾಗ, ಆ ಹಳದಿ ಬಣ್ಣದ ಕಾಂತಿಯಿಂದ ಹಳದಿ ಬಣ್ಣವನ್ನ ಸಪರೇಟ್ ಮಾಡಿ ಅಂದ್ರೆ ಆಗುತ್ತಾ? ಆಗಲ್ಲ. ಅದನ್ನ ಕ್ಷೀರ ನೀರವತು ಜೀವಚಿತ ಸಂಬಲಿತಂ, ಲಿಂಗ ದೇಹದ ಪ್ರಭಾವ ನಮ್ಮ ತಿಳುವಳಿಕೆ ಮೇಲೆ ಹೀಗೆ ಬೀರತಾ ಇದೆ. ಅಂದರೆ ಲಿಂಗ ದೇಹ ನಮ್ಮ ಸುತ್ತೂ ಇರುವ ಪೇಪರ್ ಪೊರೆ, ನಮ್ಮ ತಿಳುವಳಿಕೆ ಅದರ ಮೂಲಕ ಬರುವ ಬಿಳಿಯ ಕಾಂತಿ, ಅದಕ್ಕೆ ಲಿಂಗ ದೇಹದ ಅಂಟು, ಮೂರು ಗುಣದ ಬಣ್ಣದ ಅಂಟು ನಮ್ಮ ತಿಳುವಳಿಕೆಗೆ ಬರ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ಶುದ್ಧವಾದ ಜೀವನ ತಿಳುವಳಿಕೆ ಜೀವನನ್ನೂ ತಿಳಿಸಿಕೊಟ್ಟು ದೇವರನ್ನೂ ತಿಳಿಸಿಕೊಡಬೇಕು. ಈಗ ಬಣ್ಣ ಅಂಟಿದ್ದಕ್ಕಾಗಿ ಜೀವನೂ ಗೊತ್ತಾಗಲ್ಲ ಜೀವನಿಗೆ, ದೇವರು ಗೊತ್ತಾಗಲ್ಲ, ಬೇಡದ್ದೆಲ್ಲ ಪರಿಚಯ ಮಾಡಿಕೊಡೋದೇ ಈ ಪ್ರಕೃತಿ. ಅದಕ್ಕೆ ಇದರ ವಶವಾಗಿರ್ತಾನೆ. ಇಲ್ಲಿ ಮಾತ್ರ ಅಲ್ಲ, ಪ್ರಳಯ ಕಾಲದಲ್ಲೂ ಕೂಡ ಅದರ ವಶವಾಗಿ ಸುತ್ತವನ್ನು ಎಲ್ಲಿಗೂ ಹೋಗ್ಲಿಕ್ಕೆ ಬಿಡಲ್ಲ. ಅಂಥ ಪೊರೆಯಿಂದ ಒದ್ದಾಡತಾ ಇರುವ ಜೀವ ದೇವರ ಹೊಟ್ಟೆಯಲ್ಲಿ ಸದಾ ಇದ್ದಾನೆ. ಭೂತಗ್ರಾಮಂ ಇಮಂ ಕೃಷ್ಣಂ ಅವಶಂ ಪ್ರಕೃತೇರ್ವಶಾತ್ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸುಜಾಮಿ ಪುನಃ ಪುನಃ. ಇದಕ್ಕೆ ಹೇಳುತ್ತಾನೆ ಕೃಷ್ಣ, ಸ್ವಾಂ ಪ್ರಕೃತಿಂ ಅವಷ್ಟಭ್ಯ, ಸ್ವಾಂ ಅಂದರೆ ರಾಘವೇಂದ್ರ ಸ್ವಾಮಿ ಬರುತ್ತಾರೆ, ಸ್ವಾಧೀನಾಂ ಪ್ರಕೃತಿಂ ತ್ರಿಗುಣಾತ್ಮಿಕಾಂ ಅವಷ್ಟಭ್ಯ, ನನ್ನ ಅಧೀನವಾದ ಮೂರು ಗುಣದ ಪ್ರಕೃತಿಗಿದೆ. ಜೀವ ಅವನ ಸುತ್ತು ಲಿಂಗ ದೇಹದ ಪೊರೆಯಿಂದ ಕೂಡಿಕೊಂಡಿದ್ದಾನೆ. ನನ್ನ ಅಧೀನದಲ್ಲಿರುವ ಜಡ ಪ್ರಕೃತಿ ಚಿತ್ ಪ್ರಕೃತಿ ಏನಿದೆ ಆ ಎರಡನ್ನು ಬಳಸಿ ಜೀವನಿಗೆ ವಿಶೇಷವಾಗಿ ಆ ಶರೀರವನ್ನು ಕೊಟ್ಟು ನಾನು ಅವನನ್ನು ಸೃಷ್ಟಿ ಮಾಡುತ್ತೇನೆ. ಸೃಷ್ಟಿ ಎಂದರೆ ಮೊದಲಿಂದ ಇರುವ ಜೀವನಿಗೆ ಇನ್ನೊಂದು ಶರೀರದ ಕಲ್ಪನೆ ಕೊಡುವುದೇ ಸೃಷ್ಟಿ. ಬಹಳ ಜನ ಸೃಷ್ಟಿ ಅಂದ್ರೆ ಅಪಾರ್ಥ ಮಾಡಿಕೊಂಡಿರ್ತಾರೆ, ಪಾಪ ಗೊತ್ತಾಗಿರಲ್ಲ. ಅವರು ಕೇಳಿಕೊಂಡದ್ದು ದೇವರು ಮಾತ್ರ ಮೊದಲಿದ್ದ, ಯಾವ ಜೀವರಾಶಿಗಳು ಇದ್ದಿಲ್ಲ, ಇಲ್ಲದ ಜೀವರಾಶಿಗಳನ್ನ ದೇವ ಹುಟ್ಟು ಹಾಕಿದ ಅಂತ. ಆವಾಗ ಪ್ರಶ್ನೆ ಬರುತ್ತೆ, ದೇವರೇ ನಮ್ಮನ್ನ ಹುಟ್ಟು ಹಾಕಿದರೆ ಕೆಲವರನ್ನ ಒಳ್ಳೆಯವರಾಗಿ ಕೆಲವರನ್ನ ಕೆಟ್ಟವರಾಗಿ ಹುಟ್ಟು ಹಾಕಿ ಒಳ್ಳೆಯವರಿಗೆ ಸದ್ಗತಿ ಕೆಟ್ಟವರಿಗೆ ದುರ್ಗತಿ ಅಂತ ಹೀಗಲ್ಲ ಯಾಕೆ? ಎಲ್ಲರನ್ನ ಒಳ್ಳೆಯವರನ್ನೇ ಮಾಡಿಬಿಟ್ಟಿದ್ರೆ ನಮ್ಗೆ ಯಾವ ತೊಂದರೆ ಇರ್ತಾ ಇದ್ದಿಲ್ಲಲ್ಲ ಅಂತ ಆ ಪ್ರಶ್ನೆಗಳು ತುಂಬಾ ಬರ್ತಾ ಇರುತ್ತೆ. ಅದಕ್ಕೆ ಉತ್ತರ ಇಷ್ಟೇ, ಜೀವರಾಶಿಗಳು ಅನಾದಿಯಿಂದ ಸಹಜವಾಗಿ ದೇವರು ಹೇಗೆ ಹುಟ್ಟಿಲ್ಲದೆ ಇದ್ದಾನೋ ಜೀವರಾಶಿಗಳಿಗೂ ಹುಟ್ಟಿಲ್ಲ. ಮತ್ತೆ ಜೀವರಾಶಿಗಳಿಗೆ ಹುಟ್ಟಿದೆ ಅಂತ ಹೇಳುತ್ತಿರಲ್ಲ, ಅಂದರೆ ಇನ್ನೊಂದು ಶರೀರ ಪಡಕೊಳ್ಳೋದೇ ಹುಟ್ಟು, ಅದು ಕೊಡೋದೇ ದೇವರು. ತದನಂತರ ಪ್ರಕೃತಿ ಸ್ವಾಮಿ ಅವಷ್ಟಭ್ಯ ಉಸುಜಾಮಿ ಪುನಃ ಪುನಃ. ಪ್ರಕೃತಿ ಸ್ವಾಮಿ ಅಂದರೆ ನನ್ನ ಅಧೀನವಾದಂತಹ ಜಡ ಪ್ರಕೃತಿ ಚಿತ್ ಪ್ರಕೃತಿ ಇದೆ, ಅದನ್ನು ಬಳಸಿಕೊಂಡು ನಾನು ಇವರೆಲ್ಲರನ್ನ ಮತ್ತೂ ಮತ್ತೂ ಸೃಷ್ಟಿ ಮಾಡುತ್ತಾ ಬರ್ತಾ ಇದ್ದೇನೆ. ಆವಾಗ ಮತ್ತು ಒಳಗೆ ಒಂದು ಪ್ರಶ್ನೆ ಬರುತ್ತೆ. ಈಗ ನಾನಿದ್ದೇನೆ, ಪ್ರವಚನ ಮಾಡುತ್ತಾ ಇದ್ದೇನೆ, ನಿಮಗೆ ಪ್ರವಚನ ಚೆನ್ನಾಗಿ ಕೇಳಬೇಕಾದರೆ ಮೈಕ್ ಬೇಕು. ಮೈಕ್ ಇದ್ರೆ ಇಲ್ಲದಿದ್ರು ಕೇಳುತ್ತೆ, ಮೈಕ್ ಇದ್ರೆ ಚೆನ್ನಾಗಿ ಕೇಳುತ್ತೆ. ಪ್ರವಚನ ಮಾಡಿದ್ದು ನಾನೇ, ಆದರೆ ಈ ಮೈಕ್ ಇದ್ರೆ ಚೆನ್ನಾಗಿದೆ, ಅಂದರೆ ನಾನು ಈ ಮೈಕಿನ ಮೇಲೆ ಡಿಪೆಂಡೆಂಟ್ ಆದೆ, ನಾನಿದರ ಮೇಲೆ ಆಧಾರ ಪಟ್ಟೆ, ಆಧಾರ ನನಗಿದು ಆಧಾರ ಆಯಿತು ನಿಮಗೆ ಚೆನ್ನಾಗಿ ಪ್ರವಚನ ಕೇಳಿಸಲಿಕ್ಕೆ ಕೇಳಿ ಬರಲಿಕ್ಕೆ, ಇದು ನನಗೆ ಆಧಾರ ಆಯಿತು. ಅಂದರೆ ಒಂದು ರೀತಿಯಲ್ಲಿ ಇದರ ಅಪೇಕ್ಷೆ ನನಗಿದೆ, ಇದರ ಅಪೇಕ್ಷೆ ನನಗಿದೆ. ಇದು ಇಲ್ಲದಿದ್ದರೆ ನನಗೆ ನಿಮಗೆ ಸರಿಯಾಗಿ ಪ್ರವಚನ ಮಾಡ್ತೇನೋ ಕಿವಿಯಲ್ಲಿ ಕೇಳಲಿಕ್ಕಾಗಲ್ಲ ಎಂಬ ಸ್ಥಿತಿ. ಹಾಗೆ ಜೀವರಾಶಿಗಳಿಗೆ ಶರೀರ ಕೊಡುವುದು ದೇವ, ಶರೀರ ಕೊಡಲಿಕ್ಕೆ ಪ್ರಕೃತಿ, ಜಡ ಪ್ರಕೃತಿ ಚಿತ್ ಪ್ರಕೃತಿ ದೇವರಿಗೆ ಸಹಾಯ. ಅವಾಗ ಪ್ರಶ್ನೆ ಬಂತು, ದೇವರಿಗೆ ಚಿತ್ ಪ್ರಕೃತಿ ಜಡ ಪ್ರಕೃತಿ ಎರಡೂ ಇಲ್ಲದಿದ್ದರೆ, ಎರಡೂ ಇಲ್ಲದಿದ್ದರೆ ಸಹಾಯ ಮಾಡದಿದ್ದರೆ ಸೃಷ್ಟಿ ಮಾಡಲಾರ? ಅದರ ಮೇಲೆ ದೇವರಿಗೆ ಡಿಪೆಂಡೆನ್ಸಿ ಇದೆ ಎಂಬ ಪ್ರಶ್ನೆ ಬಂದರೆ ಅದಕ್ಕೆ ಹೇಳುತ್ತಾನೆ ಕೃಷ್ಣ ಅದರಲ್ಲೇ ಉತ್ತರ. ಒಂದು ಮಾತು ಹೇಳಿದರೆ ಅದರೊಳಗೆ ಪ್ರಶ್ನೆ, ಅದರೊಳಗೆ ಉತ್ತರ. ಎಷ್ಟು ಪ್ರಶ್ನೆಗಳು ಬೇಕೋ ನಮಗೆ ಅವೆಲ್ಲ ಅದರಲ್ಲೇ ಕೊಟ್ಟಿರುತ್ತೆ, ಅದಕ್ಕೆ ಉತ್ತರ ಅಲ್ಲೇ ಕೊಟ್ಟಿರುತ್ತೆ. ಹೇಗೆ ಭಗವಂತ ಒಬ್ಬನೇ ಸಾವಿರ ಅನಂತ ಮುಖಗಳಿಂದ ಅರ್ಜುನನಿಗೆ ತೋರಿದ, ಹಾಗೆ ದೇವರ ಬಾಯಿಯಿಂದ ಬಂದ ಒಂದೊಂದು ಮಾತು ಸಾವಿರ ಮುಖದಿಂದ ತೆರೆದುಕೊಳ್ಳುತ್ತೆ, ಸಾವಿರ ಸಂದೇಹಗಳನ್ನು ಕತ್ತರಿಸಿ ಹಾಕುತ್ತೆ. ಅದಕ್ಕೆ ಪ್ರಕೃತಿ ಸ್ವಾಮಿ ಅವಷ್ಟಭ್ಯ, ನನಗೆ ಸಹಾಯ ಮಾಡಿತ್ತು ಪ್ರಕೃತಿ, ಆ ಪ್ರಕೃತಿಯ ಮೂಲಕ ಜೀವರಾಶಿಗಳಿಗೆ ಶರೀರ ಕೊಟ್ಟೆ ಅಂತ ತಿಳಿಯಬೇಡಿ. ಆ ಪ್ರಕೃತಿ ಒಳಗೆ ಪ್ರಕೃತಿ ಅಂತ ಕಳಿಸಿಕೊಂಡು ನಾನೇ ಇದ್ದೇನೆ, ನಾನಿಲ್ಲದಿದ್ದರೆ ಪ್ರಕೃತಿ ಪ್ರಕೃತಿಯಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪ್ರಕೃತಿ ಸ್ವಾಮ್, ನನ್ನದೇ ಆದ ಪ್ರಕೃತಿ ಅಂದರೆ ಹೊರಗಿರುವ ಚಿತ್ ಪ್ರಕೃತಿ ಜಡ ಪ್ರಕೃತಿ ಏನಿದೆ ಅದರೊಳಗಿರುವ ಆಯಾ ಹೆಸರಿಂದ ಕರೆಸಿಕೊಳ್ಳುವ ನನ್ನ ರೂಪ ಏನಿದೆ ಅದನ್ನೇ ಆಶ್ರಯವಾಗಿಟ್ಟುಕೊಂಡು ನಾನು ಸೃಷ್ಟಿ ಮಾಡುತ್ತೇನೆ. ಗಡಿಗೆ ತಯಾರಾಗಬೇಕು, ಅದಕ್ಕೆ ಚಕ್ರ ಬೇಕು, ದಂಡ ತಿರುಗ ಆ ಚಕ್ರವನ್ನು ತಿರುಗಿಸಲಿಕ್ಕೆ ಕೋಲು ಬೇಕು, ಕುಂಬಾರ ಬೇಕು, ಮಣ್ಣು ಬೇಕು, ನೀರು ಬೇಕು. ಇಷ್ಟೆಲ್ಲ ಆದರೆ ಗಡಿಗೆ ತಯಾರಾಗುತ್ತೆ. ಅಲ್ಲಿ ಹೇಳುತ್ತಾರೆ ಮಣ್ಣು ನೀರು, ಅಲ್ಲಿ ಮಣ್ಣು ಉಪಾದಾನ ಕಾರಣ ಗಡಿಗೆ ತಯಾರಾಗಲಿಕ್ಕೆ, ಸಹಾಯ ಮಾಡಿದ್ದು ನೀರು, ಹಾಗೆ ಮಿಕ್ಕ ಎಲ್ಲ ಕಾರಣಗಳು ಚಕ್ರ, ಕೋಲು, ಕುಂಬಾರ ಎಲ್ಲವೂ ಕೂಡ ನಿಮಿತ್ತ ಕಾರಣ ತಯಾರಾಗಲಿಕ್ಕೆ ಎಕ್ಸ್ಟರ್ನಲ್ ರೀಸನ್ಸ್, ಹೌದು ನಿಮಿತ್ತ ಕಾರಣಗಳು. ಇಷ್ಟು ಹೇಳಿದಾಗ ಕುಂಬಾರ ಆ ಗಡಿಗೆಯನ್ನು ತಯಾರು ಮಾಡಿದ. ಆದರೆ ಮಣ್ಣು ಮಣ್ಣಿನ ಮೇಲೆ ಆಧಾರಪಟ್ಟು ಗಡಿಗೆ ತಯಾರು ಮಾಡಿದ. ಮಣ್ಣಿಗೆ ಆಧಾರ ಕುಂಬಾರ ಅಲ್ಲ, ಮಣ್ಣಿನೊಳಗೆ ಕುಂಬಾರ ತೋರಲಿಲ್ಲ, ಚಕ್ರದೊಳಗೆ ತಾನೇ ನಿಲ್ಲಲಿಲ್ಲ, ದಂಡದಲ್ಲಿ ಕುಂಬಾರ ಇಲ್ಲ. ಇಲ್ಲಿ ಹಾಗಲ್ಲ, ಜಗತ್ತೆಂಬ ಗಡಿಗೆಯನ್ನ ಸೃಷ್ಟಿ ಮಾಡಬೇಕಾದರೆ ಮಣ್ಣು ಪ್ರಕೃತಿ ಎಂಬ ಉಪಾದಾನವನ್ನು ಇಟ್ಟುಕೊಂಡು ಮಾಡಿದರು. ಆ ಮಣ್ಣಿನ ಮೇಲೆ ದೇವ ಆಧಾರ ಪಟ್ಟಿಲ್ಲ, ದೇವರ ಮೇಲೆ ಮಣ್ಣು, ಅಂದರೆ ಆ ಮಣ್ಣಿನೊಳಗೂ ತಾನಿದ್ದಾನೆ, ಚಕ್ರ ಕಾಲ ಚಕ್ರದಲ್ಲೂ ತಾನೇ ಇದ್ದಾನೆ. ವಿಶೇಷವಾಗಿ ಅದಕ್ಕೆ ಉಪಕರಣವಾದ ದಂಡ ಅಂದರೆ ನಾನಾ ತತ್ವಾಭಿಮಾನಿಗಳು ಅವರಲ್ಲೂ ತಾನೇ ಇದ್ದಾನೆ, ಎಲ್ಲರಿಗೂ ತಾನೇ ಸಪೋರ್ಟ್ ಆಗಿದ್ದು ಎಲ್ಲವನ್ನ ನಡೆಸ್ತಾನೆ. ಕುಂಬಾರನಂತೆ ಅಲ್ಲ ಈ ಕುಂಬಾರ, ಪ್ರತ್ಯೇಕ ಎಲ್ಲರೊಳಗೂ ಇರ್ತಾನೆ, ಎಲ್ಲರಿಗಿಂತ ಬೇರೆ ಆಗಿರ್ತಾನೆ, ಎಲ್ಲರಿಗೆ ಏನೇನು ಬೇಕೋ ಅದು ಕೊಡುತ್ತಾನೆ. ಅದು ನಾನೇ ಇನ್ನ ಹೇಳ್ತಾ ಇದ್ದಾರೆ. ನಚಮಾನ್ ತಾನಿ ಕರ್ಮಾಣಿ ನಿಬದ್ರಂತಿ ಧನಂಜಯ ಉದಾಸೀನವದ ಆಸೀನಂ ಅಸಕ್ತಂ ತೇಷು ಕರ್ಮಸು. ಇಲ್ಲಿ ನಮ್ಮ ಇಡೀ ಸಾಧನೆಯ ರಹಸ್ಯವನ್ನೇ ಹೇಳಿಕೊಡ್ತಾ. ಹೇ ಕೃಷ್ಣ, ಈ ಸಂಸಾರ ನನ್ನ ಕಟ್ಟಿ ಹಾಕ್ತಾ ಇದೆ, ಈ ಸಂಸಾರದಿಂದ ನನ್ನ ಬೇಗ ವಿಮುಕ್ತಿಗೊಳಿಸು. ಆಗ ಕೃಷ್ಣ ಕೇಳುತ್ತಾನೆ, ಸಂಸಾರ ಅಂದ್ರೆ ನಿನ್ನ ತಲೆಯಲ್ಲಿ ಕಲ್ಪನೆ ಏನು? ವಾಟ್ ಇಸ್ ಮೆಂಟ್ ಬೈ ಸಂಸಾರ? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸಂಸಾರ? ಅವಾಗ ಹೇಳ್ತಾರೆ, ಇಲ್ಲ ಸಂಸಾರ ಅಂದ್ರೆ ಕರ್ಮಗಳ ಬಂಧ. ಕರ್ಮಗಳು ಅನಾದಿಯಿಂದ ಬರ್ತಾ ಇವೆ, ಒಂದೊಂದು ಕರ್ಮ ಅನೇಕ ಕರ್ಮಗಳಿಗೆ ಹುಟ್ಟು ಕೊಡ್ತಾ ಇದೆ, ಮತ್ತು ಆ ಕರ್ಮ ಅನೇಕ ಕರ್ಮಗಳು ಹಾಗೆ ಸರಪಳಿ ಸರಪಳಿ ನನ್ನ ಕಟ್ಟಿ ಹಾಕ್ತಾ ಇದೆ. ಹೌದಾ? ಹಾಗಾದರೆ ಕರ್ಮಗಳು ನಿನ್ನಿಂದ ಆಗ್ತಾ ಇವೆ, ನಿನ್ನಿಂದ ಆದ ಕರ್ಮಗಳು ನಿನ್ನ ಕಟ್ಟಿ ಹಾಕ್ತಾ ಇವೆ, ಇಷ್ಟೇ ತಾನೆ? ಈ ಕಟ್ಟಿ ಹಾಕಿದ ಕರ್ಮಗಳಿಂದ ಬಿಡುಗಡೆ ಬೇಕು ನಿನಗೆ. ಮತ್ತೆ ಏನು ಮಾಡಿದರೆ ನಮಗೆ ಈ ಕರ್ಮಗಳು, ನಾನು ಮಾಡ್ತಾ ಇರಬೇಕು, ಕರ್ಮಗಳು ಮಾಡದಿದ್ರೆ ಕರ್ಮ ಸವಿಯಲ್ಲ. ನೋಡಿ, ಕರ್ಮ ಮಾಡಿದರೇನೆ ಕರ್ಮ ಸವಿಯುತ್ತೆ, ಕರ್ಮ ಮಾಡಿದರೆ ಕರ್ಮ ಬೆಳೆಯುತ್ತೆ. ಕೃಷ್ಣ ಅಂತ ಇದ್ದಾನೆ, ಅನಾದಿ ಕರ್ಮ ಇದೆ, ಅದನ್ನ ಸವಿಸಲಿಕ್ಕಾಗಿ ನಾನು ನಿನ್ನ ಕರೆಕೊಂಡು ಬಂದೆ. ಪ್ರಶ್ನೆ, ಸವಿತಾ ಇಲ್ಲ ಕೃಷ್ಣ, ಬೆಳೀತಾ ಇದೆ. ಕರ್ಮ ಮಾಡ್ತಾ ಇದ್ರೆ ಸವಿತಾ ಇಲ್ಲ, ಬೆಳೀತಾ ಇದೆ. ಆವಾಗ ಕೃಷ್ಣ ಹೇಳಿದ, ಕರ್ಮ ಬರೀ ಮಾಡೋದ್ರಿಂದ ಮಾತ್ರ ಸವಿಯುತ್ತೆ ಅಂತ ನಾನು ಹೇಳಿಲ್ಲ. ಮತ್ತೇನು ಮಾಡಲಿ? ಕರ್ಮ ಮಾಡುವಾಗ ನನ್ನನ್ನ ನೆನೆದು ಕರ್ಮ ಮಾಡು, ಅಂಥ ನೆನಪು ಆ ಕರ್ಮವನ್ನ ಸವಿಸಿಬಿಡುತ್ತೆ. ನನ್ನ ನೆನಪಿನಿಂದ ಕೂಡಿದ ಕರ್ಮಾನುಷ್ಠಾನ ಮಾತ್ರ ಕರ್ಮಗಳನ್ನ ಸವಿಸುತ್ತೆ, ಬರೀ ಕರ್ಮಾನುಷ್ಠಾನ ಕರ್ಮಗಳನ್ನು ಬೆಳೆಸುತ್ತೆ. ನೋಡಿ, ಅದಕ್ಕೆ ನಮಗೆಲ್ಲ ಕಟ್ಟಿ ಹಾಕಿರೋದು. ನಮಗೆ ಸಂಧ್ಯಾ ವಂದನೆ ಮಾಡಬೇಕಾದರೆ ಕಂಪಲ್ಸರಿ ಎರಡು ಪಾತ್ರೆ, ಒಂದು ವರ್ಗೆ ಪಾತ್ರೆ ಉದ್ಧರಣಿ ಬೇಕೇ ಬೇಕು, ನೀರು ಬೇಕೇ ಬೇಕು, ಮಡಿ ಹುಟ್ಟೇ ಇರಬೇಕು, ಮೈಲಿಗೆ ಆದ್ರೆ ಮತ್ತು ಮಡಿ ಉಡಬೇಕು. ಕಾನ್ಸೆಪ್ಟ್ ಹುಡುಗಿದ್ದ ಕಾಲಕ್ಕಿಂತ ಚಿಕ್ಕ ಹುಡುಗರಿಂದ ಹೇಳಿಕೊಡ್ತೇವೆ, ಹೌದಲ್ವ? ಆ ಹೇಳಿಕೊಡೋ ಕಾಲಕ್ಕೆ ಮಡಿಯ ಕಾನ್ಸೆಪ್ಟ್ ಚೆನ್ನಾಗಿ ಹೇಳಿಕೊಡ್ತೀವಿ. ಮಡಿ ಅಂದ್ಕೊಂಡು ಚಿಕ್ಕ ಹುಡುಗರೇ ಮೈಗೆ ಆಗಿರೋ ಮತ್ತೆ ಮಡಿ ಮಾಡ್ಕೊಂಡು ಬರುತ್ತೆ, ಇದೆಲ್ಲ ಮಾಡ್ತಾರೆ, ಎಲ್ಲ ಆಗ್ತಾ ಇರುತ್ತೆ. ಅವರಿಗೊಂದು ಕಾನ್ಸೆಪ್ಟ್ ಹೇಳ್ಕೊಡೋದೇ ಇಲ್ಲ, ಹೇಳಿಕೊಟ್ಟು ನೋಡಿ. ನಮಗೆಂತ ಬುದ್ಧಿವಂತರು ಹುಡುಗರು, ನಮಗೆಂತ ಬಹಳ ಬುದ್ಧಿವಂತರು. ಚಿಕ್ಕ ಹುಡುಗ ಬಂದಿದ್ದ, ಸೆಲ್ ಫೋನ್ ಆಫ್ ಆಗಿತ್ತು, ಅಂದ್ರೆ ಅದರ ಪ್ರೆಸ್ ಮಾಡಿದ್ರೆ ಆನೆ ಆಗುತ್ತೆ. ಏನು ಮಾಡ್ತಾನೆ ಅಂತ ಕೊಟ್ಟೆ ಕೈಗೆ, ಚೆನ್ನಾಗಿ ಆನ್ ಮಾಡಿ ಅದನ್ನ ಆಪರೇಟ್ ಮಾಡ್ತಾ ಬ್ರೆಸ್ ಮಾಡ್ತಾ ಅವನಿಗೆ ಬೇಕಾದ ಯಾವ್ದು ಕಾಮಿಕ್ಸ್ ಏನೋ ಬೇಕು ಅವನಿಗೆ, ಅದು ನೋಡ್ಲಿಕ್ಕೆ ಸರಸರು ಎಷ್ಟಿದ್ದಾನೆ, 2 ವರ್ಷದ ಹುಡುಗ. ಇಷ್ಟೆಲ್ಲ ಬುದ್ಧಿವಂತರಿಗೆ ನಾವು ಹೇಳಿದ್ದರ್ಥ ಅದಲ್ವೋ? 2 ವರ್ಷದ ಹುಡುಗನಿಗೆ ಇಷ್ಟು ಬುದ್ಧಿ ಇದ್ರೆ 8 ವರ್ಷದ ಹುಡುಗ ಉಪನಯನ ಆಗುವ ಸ್ಥಿತಿಗೆ ಬಂದವ ಅಂಥವರಿಗೆ ಹೇಳಿಕೊಟ್ರೆ ಅರ್ಥ ಅಲ್ವಾ? ಏನು ಅದಕ್ಕೆ ಹೇಳಿಕೊಡ್ತೀವಿ ನೋಡಪ್ಪ, ಸಂಧ್ಯಾ ವಂದನೆ ಮಾಡು, ಇದು ಮಾಡು, ಅದು ಮಾಡು ಅಂತ ಹೇಳುತ್ತೀವಿ. ಅದರಲ್ಲಿ ಕಂಪಲ್ಸರಿಯಾಗಿ ಸಂಧ್ಯಾ ವಂದನ ಕಾಲಕ್ಕೆ ಎಷ್ಟು ಹೊತ್ತು ಮಾಡುತ್ತೀಯೋ ಅಷ್ಟು ಹೊತ್ತು ದೇವರಲ್ಲೇ ಮನಸ್ಸಿರೋದು ಕಂಪಲ್ಸರಿಯಪ್ಪ, ಇಲ್ಲದಿದ್ರೆ ವೇಸ್ಟ್ ಆಗುತ್ತೋ ಅಂತ ಅವ್ರು ಮಾಡಲಿ ಬಿಡಿ, ಹೇಳಿಕೊಟ್ಟುವ ನಾವು. ಆ ಕಂಪಲ್ಸರಿ ಎಂಬ ಸಬ್ಜೆಕ್ಟ್ ಆದರೂ ತಲೆಯಲ್ಲಿ ಬರುವಂತೆ ಮಾಡಿದುವ ಇಲ್ಲ? ಮೆಕ್ಯಾನಿಕಲ್ ಪ್ರಾಸೆಸ್ಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಅವನ ಈ ಬಟ್ಲಿಂದ ಆ ಬಟ್ಲಿಗೆ ನೀರು ಹಾಕಿದ್ರೆ ಮುಗೀತು ಅಂತ ಹೌದಾನೆ? ಅದೇ ನಾವು ಚಿಕ್ಕ ಹುಡುಗರಿಗೆ ಹುಡುಗರಿದ್ದಾಗಿಂದ ಹೇಳಿಕೊಟ್ಟಿದ್ರೆ ಅದರಲ್ಲಿ ಒತ್ತು ಕೊಟ್ಟು ಒತ್ತು ಕೊಟ್ಟು ಇಲ್ಲ, ನೀನೆಷ್ಟು ಕರ್ಮ ಮಾಡಿದ್ರು ಅವೆಲ್ಲ ಮಾಡಬೇಕು, ಆ ಮಾಡೋ ಕಾಲಕ್ಕೆ ಆ ದೇವರಲ್ಲಿ ಮನಸ್ಸಿರಬೇಕಪ್ಪ, ಅದಷ್ಟಿಡು. ಅವನು ಮರೀತಾನೆ, ಗೊತ್ತು ನಮಗೆ. ಆದರೆ ನಮ್ಮ ಕೋರ್ಸ್ ಸರಿಯಾಗಿ ಹೇಳಿ ಹೇಳಿದ್ರೆ, ನಮಗೂ ಹಾಗೆ ಹೇಳಿಕೊಟ್ಟಿದ್ರೆ ಹುಡುಕ್ತನದಿಂದ ಈ ಹೊತ್ತಿಗೆ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಆಗ್ತಿತ್ತಲ್ವಾ? ಅಂದರೆ ನಮ್ಮ ಆಚರಣೆಯಲ್ಲೇ ಲೋಪ ಚೆನ್ನಾಗಿ ಕೂತಿದೆ, ಚೆನ್ನಾಗಿ ಕೂತಿದೆ. ಅದಕ್ಕೆ ಉತ್ತರ, ಅಯ್ಯೋ ಹುಡುಗರಿಗೆ ಅದೆಲ್ಲ ಏನ್ ಅರ್ಥ ಆಗುತ್ತೆ? ಬೇಡದ್ದೆಲ್ಲ ಅರ್ಥ ಆಗುತ್ತೆ, ಬೇಡದ್ದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಪದ ಹೇಳಯ್ಯ ಅಂದ್ರೆ ಬರಲ್ಲ, 100 ಸಿನಿಮಾ ಹಾಡು ಬಾಯ್ಕಾಟ ಮಾಡಿರ್ತಾರೆ. ಏನು ಅದರಲ್ಲಿ ಅಂತ್ಯಾಕ್ಷರಿ ಆಡ್ತಾ ಇರ್ತಾರೆ, ಆ ಸಿನಿಮಾ ಹಾಡುಗಳಲ್ಲಿ ಆ ಅಂತ್ಯಾಕ್ಷರ ಬಂದ್ರೆ ಎಲ್ಲೆಲ್ಲಿ ಅದು ನೋಡಿ, ಎಷ್ಟಾ ಬುದ್ಧಿವಂತಿಕೆ ಇದೆ ಹುಡುಗರಲ್ಲಿ. ಈ ಸಿನಿಮಾ ಅದು ಆ ಹಾಡು ಯಾವ ಸಿನಿಮಾದಲ್ಲಿ ಬರುತ್ತೆ ಅಷ್ಟು ನಾವು ಇವನು ಆ ದೊಡ್ಡ ಚಿಕ್ಕಳು ಇದ್ದಾಗ ಏನು ಗೊತ್ತಿದ್ದಿಲ್ಲ. ಇವಾಗ ಎಷ್ಟು ಡೆವಲಪ್ ಆಗಿದ್ದಾರೆ ಅಂದ್ರೆ ಆ ಸಿನಿಮಾ ಯಾವ ಸಿನಿಮಾದಲ್ಲಿ ಬರುತ್ತೆ, ಆ ಹಾಡಿನ ರಚನೆ ಮಾಡಿದವರು ಯಾರು, ಅದನ್ನು ಹಾಡಿದವರು ಯಾರು, ಹಾಡಿದಕ್ಕೆ ತಬಲಾ ಬಾರಿಸಿದವರು ಯಾರು, ಇದೆಲ್ಲ ತಿಳ್ಕೊಂಡು ಪ್ರಶ್ನೆಗಳು ಹಾಕ್ತಾ ಇದ್ರೆ ಪಾಠ 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 ಉತ್ತರ ಕೊಡ್ತಾರೆ. ಲೆಟ್ ಇಟ್ ಬಿ, ಒಳ್ಳೇದಪ್ಪ, ಒಳ್ಳೆ ಬುದ್ಧಿವಂತಿಕೆ ಇದೆ. ಅದನ್ನೇ ಚೂರು ನಾವು ಈಚೆ ಡೈವರ್ಟ್ ಮಾಡಿದ್ರೆ ಒಂದು ಪದ ಬರಲ್ಲ, ಒಂದು ಸುಳಾದಿ ಬರಲ್ಲ, ಏನು ಬರಲ್ಲ. ಬರಲ್ಲ ಅಂತ ಅವರನ್ನಬಾರದು, ಹೇಳಿಕೊಡದ ಅಪ್ಪ ಅಮ್ಮಂದಿರಿ ನನಗೆ ಹೌದಾನೆ? ಯಾಕೆ ಅಪ್ಪ ಅಮ್ಮಂದಿರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅದರ ರುಚಿಯೇ ಗೊತ್ತಿಲ್ಲ, ಅದಕ್ಕೆ ಅಲ್ಲಿ ಹೇಳಿಕೊಡತಾಯಿ. ಅದನ್ನ ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ನನ್ನ ಕಡೆ ವಿಶೇಷ ಮುಖ ಮಾಡಿ, ನಾನು ನಿಮ್ಮ ಕಡೆ 1000 ಮುಖದಿಂದ ನೋಡುತ್ತೇನೆ. ಅದಕ್ಕೆ ನಚಮಾಂ ತಾನಿ ಕರ್ಮ. ಇಲ್ಲಿ ಒಟ್ಟಾರೆ ನಮಗೆ ಬಂದದ್ದೇನು ಅಂದರೆ, ಕರ್ಮಗಳು ನಮ್ಮನ್ನು ಕಟ್ಟಿ ಹಾಕ್ತಾ ಇವೆ. ಕರ್ಮಗಳು ಕಳ್ಕೋಬೇಕಾದರೆ ಕರ್ಮಗಳನ್ನು ಮಾಡಿಯೇ ಕಳ್ಕೋಬೇಕು, ಕರ್ಮಗಳನ್ನು ಮಾಡಿದರೆ ಹುಟ್ಟಾ ಇವೆ. ಅದಕ್ಕೆ ದೇವ ಅಂದ, ಕರ್ಮಗಳನ್ನು ಮಾಡುವುದು ಮಾತ್ರ ಅಲ್ಲ, ಇಡೀ ಕರ್ಮ ನೆನೆಯುವಾಗ ನನ್ನನ್ನೇ ನೆನೆದು ನೆನೆದು ಕರ್ಮ ಮಾಡು. ಯಾವ ಕ್ಷಣದಲ್ಲಿ ನನ್ನ ನೆನಪು ಹೋಗಿರುತ್ತೋ ಕರ್ಮ ಅಲಿಟಿಸಿರೊಡೆಯುತ್ತೆ. ಎಲ್ಲಿ ನನ್ನನ್ನು ಮರೆಯುತ್ತೀಯೋ ಅಲ್ಲಿ ಬಿಸಿಲೊಡೆಯುತ್ತೆ. ಆದ ಕಾರಣ ಇಡೀ ಕರ್ಮ, ಅದು ಯಾವುದೇ ಕರ್ಮ ತಗೋ, ಅಂತ್ಯ ಮಧ್ಯ ಆರಂಭ ಅಲ್ಲ, ಇಡೀ ಕರ್ಮ ಆಗುವಾಗ ನನ್ನ ನೆನಪು ನಿನಗೆ ಸದಾ ಇದ್ದರೆ ಆ ಇಡೀ ಕರ್ಮ ಬಿಸಿಲು ಹೊಡೆಯೋದೇ ಇಲ್ಲ, ನಾನೇ ಇದ್ದು ಅದನ್ನ ಮುರಿದು ಬಿಡುತ್ತೇನೆ ಅಂದ. ಸರಿ ಸ್ವಾಮಿ, ಒಳ್ಳೆ ಸೀಕ್ರೆಟ್ ಹೇಳಿಕೊಟ್ಟಿದ್ಯಾ. ಇದನ್ನೇ ಅರಣ್ಯಕಾಚಾರ್ಯರು ಅಧ್ಯಾತ್ಮ ರಸಭಂಜನೆಯಲ್ಲಿ ಬಹಳ ಚೆನ್ನಾಗಿ ಹೇಳಿಕೊಡ್ತಾರೆ. ನಮ್ಮ ಪ್ರತಿಯೊಂದು ಕರ್ಮದಿಂದ ಭಗವದ್ ರೂಪಗಳು ಪ್ರಕಟ ಆಗಿ ಬರ್ತಾ ಇವೆ. ಅದನ್ನು ಚಿಂತನೆ ಮಾಡಿ, ಯಾರಿಗೆ ತಮ್ಮ ತಮ್ಮ ಕರ್ಮಗಳಿಂದ ಭಗವದ್ ರೂಪಗಳು ಹೊರಬರ್ತಾ ಇವೆ ಎಂಬ ಎಚ್ಚರ ಬರುತ್ತೋ ಅವರಿಗೆ ಕರ್ಮಗಳ ಬಂಧವೇ ಇಲ್ಲಯ್ಯ. ಇನ್ನ ಮುಂದೆ ಹೇಳ್ತಾರೆ, ಆ ಕರ್ಮಗಳು ನಾನು ಮಾಡಬೇಕು, ಆ ಕರ್ಮಗಳು ನನ್ನಿಂದ ಆಗುವಾಗ ನಿನ್ನ ನೆನಪು ಬೇಕು. ಆ ಇಡೀ ಕರ್ಮಗಳು ಬೆಳಗ್ಗಿಂದ ಎಚ್ಚರ ಆದಾಗಲಿಂದ ಮಲಗೋ ಪರ್ಯಂತ ಕರ್ಮಗಳು ಮಾಡುತ್ತಾನೆ ಇರ್ತೇನೆ, ಕೂಡೋದು, ಹೇಳೋದು, ತಿನ್ನೋದು, ಮಲಗೋದು, ತಿರುಗೋದು, ಆ ಎಲ್ಲಾ ಕರ್ಮಗಳಲ್ಲಿ ನಿನ್ನ ನೆನಪಿದ್ದರೆ ಆ ಕರ್ಮಗಳು ಬೆಳೆಯಲ್ಲ. ಅಷ್ಟೇ ಅಲ್ಲ, ಹಿಂದಿನ ಕರ್ಮಗಳನ್ನೂ ಸುಡುತ್ತೆ, ಮುಂದಿನ ಕರ್ಮಗಳು ಬೆಳೆಯಲ್ಲ. ಒಳ್ಳೆ ಕರ್ಮಗಳ ನಾಶ, ಸಂಸಾರ ನಾಶ ಆಗುತ್ತೆ. ಒಳ್ಳೆ ಸೀಕ್ರೆಟ್ ಹೇಳಿಕೊಟ್ಟೆ ಭಗವಂತ. ಅವಾಗ ಕೇಳಿದ್ರು, ಸರಿ ಸ್ವಾಮಿ ಏನಂತ, ಕರ್ಮಗಳೆಲ್ಲ ಆಗುವಾಗ ನಿನ್ನ ನೆನಪು, ದೇವರು 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 ಅಂತ ಕರ್ಮಗಳು ಮಾಡ್ತಾ ಬರಲಿಯಾ, ಇಷ್ಟು ಸಾಕ ನಿನ್ನ ನೆನಪು ಅಂದ್ರೆ ಯಾವ ರೀತಿ ನಿನ್ನ ನೆನಪು? ನಿನ್ನ ನೆನಪಿನ ಡೆಫಿನೇಷನ್ ಏನು? ಬರೀ ದೇವರು ದೇವರು ಅಂತ ನೆನಪಿದ್ರೆ ಸಾಕ? ಇನ್ನೇನಾದ್ರೂ ಇದೆಯಾ ಅದರಲ್ಲಿ, ಸೀಕ್ರೆಟ್ ಏನಾದ್ರೂ ಇದೆಯಾ ಅಂದ್ರೆ ಅದು ಹೇಳ್ತಾನೆ ಕೃಷ್ಣ, ನಚಮಾಂತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಆ ನೋಡು ಅರ್ಜುನ, ಪ್ರಪಂಚ ಸೃಷ್ಟಿ ಆಗಬೇಕಾದರೆ ನಾನೇ ತಾನೇ ಸೃಷ್ಟಿ ಮಾಡಬೇಕಾಗಿದ್ದು. ನಾನು ಸೃಷ್ಟಿ ಮಾಡಬೇಕಾದ್ರೆ ಕರ್ಮ ನಾನು ಮಾಡಲೇಬೇಕಯ್ಯ, ನಾನು ಕರ್ಮ ಮಾಡಲೇಬೇಕು. ನಾನು ಕರ್ಮ ಮಾಡದಿದ್ರೆ ಇಡೀ ಯಾವ ಸೃಷ್ಟಿ ಆಗಲ್ಲ. ಮತ್ತೆ ನಾನು ಮಾಡಿದ ಕರ್ಮ, ನೀನು ಮಾಡಿದ ಕರ್ಮ ನಿನ್ನ ಕಟ್ಟಿ ಹಾಕಿದಂತೆ ನಾನು ಮಾಡಿದ ಕರ್ಮ ನನ್ನ ಕಟ್ಟಿ ಹಾಕಬೇಕಲ್ಲ. ನನ್ನ ಕಟ್ಟಿ ಹಾಕ್ತಾ ಇಲ್ಲ. ಹೌದ್ ತಾನೆ? ಹಾಗಾದರೆ ನೀನು ಕರ್ಮಗಳು ಮಾಡುವಾಗ ನಿನ್ನನ್ನ ಕರ್ಮಗಳು ಕಟ್ಟಿ ಹಾಕಬಾರದು ಅಂದರೆ ಆ ಕರ್ಮದೊಳಗಿರುವ ನನ್ನನ್ನ ಕರ್ಮಗಳು ಕಟ್ಟಿ ಹಾಕಲ್ಲ ಎಂಬುದು ನೀನು ನೆನೆ. ದೇವ ಇದ್ದಾನೆ, ಕರ್ಮದೊಳಗೆ ಭಗವಂತ ಇದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ, ಅವನಿಗೆ ಕರ್ಮದ ಅಂಟು ಇಲ್ಲ ಅಂತ ನನ್ನನ್ನ ಕರ್ಮ ಆಗುವಾಗೆಲ್ಲ ನೆನೆದರೆ ನಿನಗೆ ಕರ್ಮದ ಅಂಟು ಹೋಗುತ್ತೆ. ಯಥಾ ಯಥಾ ಮಾಂ ಪ್ರಪದ್ಯಂತೆ, ನನ್ನನ್ನ ಅಂಟಿಲ್ಲದವ ಅಂತ ಚಿಂತನೆ ಮಾಡಿದರೆ ಕರ್ಮ ಆಗುವಾಗ ನಿಮಗೆ ಅಂಟಿಲ್ಲದೆ ಮಾಡಿ ಬಿಡುತ್ತೇನೆ. ಇದು ಸೀಕ್ರೆಟ್, ಅದನ್ನೇ ಹೇಳುತ್ತಾರೆ. ಇಷ್ಟೆಲ್ಲ ಶಾಸ್ತ್ರದ ಸಾರವನ್ನ ನಮಗೆ ಬಾಯಿಗೆ ಬೆಣ್ಣೆಯಿಂದ ತಂದುಕೊಡುತ್ತಾರೆ. ಈ ಹುಡುಗರಿಗೆ, ಚಿಕ್ಕ ಹುಡುಗರಿಗೆ ಅನ್ನ ತಿನ್ನಿಸ್ತಾರೆ, ಸಾರನ್ನವೋ ಏನೋ ಮೆತ್ತಗೆ ಮಾಡಿ ಅದಕ್ಕೆ ಸಾರು ತುಪ್ಪ ಜಾಸ್ತಿ ಹಾಕಿ ಅದಕ್ಕೆಲ್ಲ ಮಾಡಿ ಮೆತ್ತಗೆ ಮಾಡಿ ಹುಡುಗರು ಊಟ ಮಾಡಿಸ್ತಾರೆ. ಮಾಡಿಸಿದ ಮೇಲೆ ಆ ತಟ್ಟೆಗೆ ಕೈಗೆ ಅನ್ನ ಮೆತ್ತಿಕೊಂಡಿರುತ್ತೆ ಆ ಸಾರನ್ನ. ಅದನ್ನ ತಾಯಿ ಎಲ್ಲ ಬಳದು ಕೈಯಿಂದ ಹೀಗಂದಾಗ ತಟ್ಟೆಗೆ ಅದು ಬಹಳ ಮೃದುವಾದ ಪದಾರ್ಥ ಬರುತ್ತೆ. ಅದನ್ನ ಕೊನೆಗೆ ಮಕ್ಕಳು ನನಗೆ ಅಂತ ಮತ್ತಾ ಕೈ ಹಿಡಿತಾರೆ. ಅದರಲ್ಲಿ ಬಹಳ ರುಚಿ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದು ಸಾರ ಸಾರ, ಅದು ತಿನ್ನಬೇಕಂದ್ರೆ ಹುಡುಗರುಗಳ ಬಹಳ ಇಷ್ಟ. ಹಾಗೆ ಇಡೀ ಶಾಸ್ತ್ರ ಕಲಸಿ 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 ಅದರ ಸಾರ ಕೈಗೆ ಅಂಟಿಕೊಂಡ್ರೆ ಜ್ಞಾನಿಗಳಾದವರಿಗೆ ಆ ಸಾರ ಕೊಡಿ ಅಂತ ಕೇಳುತ್ತಾರೆ. ಅದೆಲ್ಲದ ಸಾರ ಅದರಲ್ಲಿ ಕೂತಿರುತ್ತೆ. ಏನು ಸಾರ ಅಂದ್ರೆ ದೇವರನ್ನ ಚಿಂತನೆ ಮಾಡೋದು ನೋಡಿ. ಯಸ್ಮರೇತ್ ಪುಂಡರೀಕಾಕ್ಷಂ ಸ ವಾಕ್ಯಾಭ್ಯಂತರ ಶುಚಿ, ಅಂದರೆ ಪುಂಡರೀಕಾಕ್ಷಾತ ಚಿಂತನೆ ಮಾಡಿದ್ರೆ ಸಾಕು, ಎಲ್ಲ ರೀತಿ ಶುದ್ಧನಾಗಿ ಬಿಡ್ತಾನೆ. ಹೇಗೆ ಆಗ್ತಾರೆ? ಅದಕ್ಕೆ ಪುಂಡರೀಕಾಕ್ಷ ಅನ್ನುವುದರಲ್ಲಿ ಮತ್ತು ಆ ಶಬ್ದವೊಂದೇ ಹಾಕಿದರು. ಯಾಕೆ ಅಂದ್ರೆ ಶಬ್ದ ಆದರೂ ಅನ್ನಪ್ಪ ಕೊನೆಗೆ ಅರ್ಥವನ್ನು ಆಗುತ್ತೆ ಅಂತ. ಅದಕ್ಕೆ ಹೇಳ್ತಾರೆ ಪುಂಡರೀಕ ಅಕ್ಷ ಅಂದರೆ, ಪುಂಡರೀಕ ಅಂದ್ರೆ ಕಮಲ, ಕಮಲದಂತೆ ಕಣ್ಣಿರುವಂಥವ. ಅಲ್ಲ, ದೇವರಿಗೆ ಕಮಲದಂತೆ ಕಣ್ಣಿದೆ ಅಂದ್ರೆ ನಮ್ಮ ಪಾಪ ಯಾಕೆ ಹೋಗ್ಬೇಕು? ಅದಕ್ಕೆ ಹೇಳ್ತಾರೆ ಕಮಲ ನೀರಲ್ಲೇ ಇರುತ್ತೆ, ನೀರಿನ ಅಂಟಿಲ್ಲ. ದೇವ ಅವನ ಕಣ್ಣು ಶರೀರ ಎಲ್ಲ ಒಂದೇ, ಅವನು ಕಮಲದಂತೆ ಇದ್ದಾನೆ, ಅಂಟಿಲ್ಲದೆ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ನಮ್ಮ ಪಾಪಗಳ ಅಂಟು ನಮಗೆ ಹೋಗುತ್ತೆ. ಇಷ್ಟೇ ರಹಸ್ಯ. ಇಡೀ ಶಾಸ್ತ್ರದ ಸಾರ ಒಂದು ಪಾಯಿಂಟ್ ಏನು, ಅಂಟಿಲ್ಲದವ ಅಂತ ದೇವರ ಚಿಂತನೆ ಮಾಡಿದರೆ ನಮ್ಮ ಅಂಟು ಹೋಗುತ್ತೆ. ಅದನ್ನೇ ಹೇಳುತ್ತಾರೆ, ನಚಮಾಂತಾನಿ ಕರ್ಮಾಣಿ ನಿಬದ್ರಂತಿ ಧನಂಜಯ. ಯಾಕೆ ನಿನ್ನ ಅಂಟಲ್ಲ, ನಿನ್ನ ಅಂಟಲ್ಲ ಸರಿ, ಯಾಕೆ ಅಂಟಲ್ಲ, ನನಗೆ ಮಾತ್ರ ಅಂಟತಾ ಇದೆ. ಯಾಕೆ ಅಂದ್ರೆ ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಅದರಲ್ಲಿ ನನ್ನ ಆಟಿಟ್ಯೂಡ್ ಹೇಗಿದೆ, ಕರ್ಮ ಮಾಡುವ ಕಾಲಕ್ಕೆ ಪ್ರವೃತ್ತಿ ಹೇಗಿದೆ, ಅಂಥ ಪ್ರವೃತ್ತಿ ನೀನು ಇಟ್ಟುಕೊಂಡ್ರೆ ನಿನಗೂ ಕರ್ಮ ಅಂಟಲ್ಲ. ಹೇಗೆ ಅಸಕ್ತಂ, ಅದರಲ್ಲಿ ಆಸಕ್ತಿ ಇರಬಾರದು. ಕರ್ಮ ಮಾಡುವಾಗ ಆಸಕ್ತಿ ಇಲ್ಲದ ಕರ್ಮ ಮಾಡು ಅಂದ್ರು. ಅವಾಗೆ ನಾವಂತೀವಿ ಆಸಕ್ತಿ ಇಲ್ಲದೆ ಒಂದು ಕರ್ಮ ಮಾಡುವುದು ಎಂತ ಅದು ಸಾಧ್ಯವ? ಇಂಪಾಸಿಬಲ್. ಅದಕ್ಕೆ ಹೇಳ್ತಾರೆ ಪ್ರಯೋಜನ ಅನವೇಕ್ಷ್ಯ ಮಂದೋಪಿನ ಪ್ರವರ್ತತೆ. ಪ್ರಯೋಜನ ಇಲ್ಲದಿದ್ದರೆ ಆಸಕ್ತಿ ಬರೋದೇ ಇಲ್ಲ. ಆಸಕ್ತಿ ಇಲ್ಲದಿದ್ದರೆ ಕರ್ಮವೇ ಆಗಲ್ಲ. ಆಸಕ್ತಿಯೇ ಕರ್ಮದ ಬುಡ. ಆಸಕ್ತಿ ಇಲ್ಲದೇನೆ ಆಸಕ್ತನಾಗಿ ನೀನು ಕರ್ಮ ಮಾಡು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಪ್ರವಚನ ಕೇಳಿ ಚೆನ್ನಾಗಿರುತ್ತೆ, ಅಪ್ಲೈ ಮಾಡಲಿಕ್ಕೆ ಕಷ್ಟ. ಹೇಗೆ ಮಾಡಬೇಕು ಅಂತ ಅದಕ್ಕೆ ಹೇಳಿದ್ರು ಅಸಕ್ತ ಶಬ್ದಕ್ಕರ್ಥ ಏನು? ಅಸಕ್ತನಾಗಿ ನಾನು ಕರ್ಮ ಮಾಡುತ್ತೇನೆ ಅಂದ್ರೆ ಹೇಳ್ತಾರೆ ಆ ಕರ್ಮ ಮಾಡುವಾಗ ಅದರಿಂದ ನನಗೆ ಪ್ರಯೋಜನ ಆಗಲಿ ಎಂಬ ಭಾವನೆ ಇಲ್ಲದೆ ಕರ್ಮ ಮಾಡುತ್ತೇನೆ. ಅವಾಗ ನಾವೊಂದು ಅಲ್ಲಯ್ಯ ಎಲ್ಲ ಕರ್ಮ ಮಾಡಬೇಕಾದ್ರೂ ನನಗೇನೊಂದು ಪ್ರಾಫಿಟ್ ಇರಬೇಕು ಅಂತ ಮಾಡ್ತೀವಿ, ಇಲ್ಲದಿದ್ರೆ ಯಾವ ಕರ್ಮ ಮಾಡಲ್ಲ. ಅದೇ ಇಲ್ಲ ಅಂದ್ರೆ ಕರ್ಮದ ಡ್ರೈವಿಂಗ್ ಫೋರ್ಸ್ ಇರಲ್ವಲ್ವಾ ಅಂದ್ರೆ ಅವಾಗ ಕೃಷ್ಣ ಹೇಳಿದ ನಿನಗೆ ಜೀವನದಲ್ಲಿ ಒಂದೇ ಡ್ರೈವಿಂಗ್ ಫೋರ್ಸ್ ಗೊತ್ತು, ಯಾವುದು? ಒಂದು ಕರ್ಮ ಮಾಡಬೇಕಾದ್ರೆ ನಿನಗೆ ಪ್ರಯೋಜನ ಎಂಬ ಡ್ರೈವಿಂಗ್ ಫೋರ್ಸ್ ಒಂದೇ ಗೊತ್ತು. ಇನ್ನೊಬ್ಬರಿಗೆ ಪ್ರಯೋಜನ ಎಂಬ ಡ್ರೈವಿಂಗ್ ಫೋರ್ಸ್ ಇನ್ನೊಂದಿರುತ್ತೆ ಅಂತ ನಿನಗೆ ಗೊತ್ತೇ ಇಲ್ಲ. ಜೀವನದಲ್ಲಿ ಪ್ರತಿಯೊಂದು ಕೆಲಸ ಮಾಡಿದರೂ ನಿನಗೆ ಇನ್ನೊಬ್ಬರಿಗೆ ಉಪಕಾರ ಮಾಡಿದರೂ ಅದರಲ್ಲೂ ಮತ್ತು ಸ್ವಲ್ಪ ನನಗೆ ಇನ್ನೊಬ್ಬರು ಉಪಕಾರ ಮಾಡ್ತೀವಿ, ಆ ಮಾಡೋ ಕಾಲಕ್ಕೆ ಸಂತೋಷ. ಯಾವುದರಲ್ಲಿ ಥ್ಯಾಂಕ್ಸ್ ಅಂತವರು ಹೇಳಿದ್ರಲ್ಲಿ ಇನ್ಯಾವುದು ಬೇಡಪ್ಪ. ನಾವಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದರು, ಮಾಡಿದ ಮೇಲೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಬಂದು ನನಗೆ ಮಾಡಬೇಕು ಮಾಡಬೇಕು ಏನು ಮಾಡಿಲ್ಲ. ಆದರೆ ಒಂದು ಚೂರು ಕೂಗಿರುತ್ತಲ್ಲ, ಇಷ್ಟು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಆದ್ರೂ ಹೇಳ್ತಾರಾ ಅಂತ ಕೊನೆಗೆ ಹೇಳ್ತೀವಿ ನೋಡ್ರಿ ಇಷ್ಟೆಲ್ಲ ಮಾಡಿದವು ಅಟ್ಲೀಸ್ಟ್ ಥ್ಯಾಂಕ್ಸ್ ಹೇಳಿಲ್ಲ. ಅವಾಗ ಅರ್ಜುನ ಕೇಳುತ್ತಾನೆ ಕೃಷ್ಣನನ್ನ, ಮತ್ತೆ ನೀನೇನು ಇಷ್ಟು ಜಗತ್ತಿಗೆ ಉಪಕಾರ ಮಾಡಂತ ರೀತಿಯಲ್ಲ, ನೀನು ಎಕ್ಸ್ಪೆಕ್ಟ್ ಮಾಡಲ್ವ ಅಂದ್ರೆ ನಾನು ಅಟ್ಲೀಸ್ಟ್ ಥ್ಯಾಂಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಇಡೀ ಜೀವರಾಶಿ ನನಗೆ ಥ್ಯಾಂಕ್ಸ್ ಹೇಳಬೇಕು ನಮಸ್ಕಾರ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ಅವರು ಚೆನ್ನಾಗಿದ್ರೆ ಸಾಕು ಅಂತ ಒಂದೇ ಡ್ರೈವಿಂಗ್ ಫೋರ್ಸ್ ನನಗೆ ಅದರಿಂದ ಮಾಡುತ್ತಾ ಇದ್ದೇನೆ ಅದರಿಂದ ಎಂಬುದಯ್ಯ. ಅವಾಗ ಕೃಷ್ಣ ಹೇಳಿದ ನನಗೆ ಒಳ್ಳೆಯದಾಗಲಿ ಅಂತ ಏನು ಕರ್ಮ ಮಾಡಿದರೆ ನಿನಗೆ ಆನಂದ ಸಿಗುತ್ತೋ ಅದಕ್ಕೆ ಕೋಟಿ ಪಟ್ಟು ಆನಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಮಾಡಿದಾಗ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡದೇ ಮಾಡಿದಾಗ ಅದ್ಭುತವಾದ ಆನಂದ ಸಿಗುತ್ತೆ. ಅದರ ಟಚ್ಚೇ ನಿನಗೆ ಆಗ್ಲಿಲ್ಲ ಅಯ್ಯ, ಅದಕ್ಕೆ ಒದ್ದಾಡ್ತಾ ಇದ್ದೀಯ. ಹಾಗಾದರೆ ಪ್ರತಿಯೊಂದು ಕರ್ಮ ಮಾಡುವಾಗ ಆಸಕ್ತನಾಗಿ ಮಾಡು ಅಂದ್ರೆ ಯಾವ ಡ್ರೈವಿಂಗ್ ಫೋರ್ಸ್ ಇಲ್ಲದೆ ಮಾಡು ಅಂತ ಹೇಳಿಲ್ಲ. ಇನ್ನೊಬ್ಬರಿಗಾಗಿ ಮಾಡಿ ಅವರು ಚೆನ್ನಾಗಿದ್ರೆ ನೋಡಿ ಸಂತೋಷ ಪಡೋದು, ಅವರು ಥ್ಯಾಂಕ್ಸ್ ಹೇಳದಿದ್ರು ಕೂಡ ಅವರು ಚೆನ್ನಾಗಿದ್ರೆ ಸಾಕು ಅಂತ ಮನಸ್ಸಿನಲ್ಲಿ ಯಾವ ಟಾರ್ಚ್ ಹಾಕಿ ನೋಡಬೇಕು. ಅವರು ಥ್ಯಾಂಕ್ಸ್ ಹೇಳಿಲ್ಲ ಅಂತ ನನಗೆ ದುಃಖ ಆಗ್ತಾ ಇದೆಯಾ ಏನು ಅಂತ ನೋಡಿಕೊಂಡು, ಯಾವುದು ಇಲ್ಲ ಅಂತ ನೋಡಿಕೊಂಡು ಅವರಿಗೆ ಚೆನ್ನಾಗಿ ಉಪಕಾರ ಮಾಡಿ ಸಂತೋಷ ಪಟ್ಟರೆ ನಾವು ಸಂತೋಷ ಆವಾಗ ಪಟ್ಟು ನೋಡಬೇಕು, ಅದು ಬಹಳ ಜಾಸ್ತಿ ಇರುತ್ತೆ. ಅದು ನನಗೆ ಗೊತ್ತಯ್ಯ. ಅದಕ್ಕೆ ನಾನು ಅಸಕ್ತ, ಅಸಕ್ತ ಅಂದರೆ ಆಸಕ್ತಿ ಇಲ್ಲದವ. ಯಾವ ರೀತಿ ಆಸಕ್ತಿ? ನನಗೆ ಬೇಕು ಎಂಬ ಆಸಕ್ತಿ ಇಲ್ಲದೆ ಮಾಡುತ್ತೇನೆ ಇನ್ನೊಬ್ಬರಿಗೆ ಖುಷಿಯಾಗಲಿ ಅಂತ ಅದನ್ನು ಹೇಳಿದರು. ಹೌದಾ? ಆ ಗುಣ ನನ್ನಲ್ಲಿ ಬರಬೇಕಾದರೆ ನಾನೇನು ಮಾಡಲಿ? ನನ್ನನ್ನ ಅಸಕ್ತ ಅಂತ ಚಿಂತನೆ ಮಾಡು. ಅಸಕ್ತ ಅಂತ ಚಿಂತನೆ ಮಾಡಿದರೆ ನೀನು ಅಸಕ್ತನಾಗ್ತೀಯ. ಹೌದು, ಅವಾಗ ಹೇಳ್ತಾರೆ ಆ ಇನ್ನೊಬ್ಬರು ಯಾರು ಅಂತ ಪ್ರಶ್ನೆ. ನಾನು ಮಾಡುವ ಕರ್ಮದಿಂದ, ನನ್ನಿಂದಾಗುವ ಕರ್ಮದಿಂದ ಸಂತೋಷ ಕೊಡೋ ಯಾರಾದ್ರೂ ಇದ್ದಾರಾ? ಇದ್ದಾರೆ. ಯಾರು? ನಾನು ಅಂದ ಭಗವಂತ. ನೀನು ಕರ್ಮಗಳನ್ನು ಮಾಡಿದರೆ ಆ ಕರ್ಮಗಳು ನನ್ನ ನೆನಪಿನಿಂದ ನಿನ್ನ ಕರ್ಮಗಳು ನೀನು ಮಾಡುತ್ತಾ ಹೋದರೆ ಆ ಕರ್ಮಗಳು ಸವದು 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 ನೀನು ಆ ಕರ್ಮ ಬಂಧದಿಂದ ಹೊರಗೆ ಬಂದರೆ ಸಂತೋಷ ಪಡುವ ವ್ಯಕ್ತಿ ನಾನೇ. ಅದರಿಂದ ನನ್ನ ಸಂತೋಷವೇ ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡೋ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ಅದಕ್ಕೆ ಅಸಕ್ತ, ನಾವು ನನಗೆ ಪ್ರಯೋಜನ ಬೇಕು ಎಂಬ ಶಕ್ತಿ ಬಿಟ್ಟು ಆ ಭಗವಂತ ಪೂರ್ಣನಾದ ಭಗವಂತ ನಮಗಾಗಿದ್ದಾನೆ ಎಂಬ ಎಚ್ಚರದಿಂದ ಅವನಲ್ಲಿ ಶಕ್ತಿ ಅಶಕ್ತಿ ಅಶಕ್ತಿಯನ್ನು ಮಾಡಬೇಕು. ಅಶಕ್ತಿ ಶಬ್ದಕ್ಕೆ ಎರಡರ್ಥ, ಬೇರೊಂದು ಬಿಡೋದು, ದೇವರನ್ನೇ ಕಟ್ಟಿಕೊಳ್ಳೋದು. ಆದ್ದರಿಂದ ದೇವನನ್ನಲ್ಲೇ ಸಕ್ತನಾಗಿ ಬೇರೊಂದನ್ನು ಬಿಟ್ಟರೆ ನಿನ್ನ ಅಸಕ್ತ ಅಂತ ಹೇಳುತ್ತಾರೆ. ನೀನು ಅಸಕ್ತನಾಗಬೇಕಾದ್ರೆ ಅದಕ್ಕೆ ನಾನು ಅಸಕ್ತ ಅಂತ ನಿಲ್ಲಬೇಕು, ನನ್ನನ್ನು ಕೇಳಿಕೊ. ಹಾಗಾದ್ರೆ ಕರ್ಮ ಆಗುವಾಗ ದೇವರಿಗೆ ಕರ್ಮದ ಅಂಟಿಲ್ಲ, ಅಸಕ್ತ ಅಂತ ಪ್ರತಿಯೊಂದು ಕರ್ಮ ಮಾಡುತ್ತಾ ಈ ಕರ್ಮ ಶ್ರೀಹರಿ ಪ್ರೀತಿಗಾಗಿ ಮಾತ್ರ ಆಗಲಿ. ಈ ಕರ್ಮ ಮಾಡಿದ್ದಕ್ಕೆ ನಿನಗೇನು ಬೇಕು? ಪರಮಾಲಕ್ಷ್ಮಿ ವ್ರತ ಮಾಡಿದೆ, ಅನಂತ ವ್ರತ ಮಾಡಿದೆ, ಬೆಳಗ್ಗೆಯಿಂದ ಸಂಜೆ ಪರ್ಯಂತ ಮಾಡಿದೆ. ಆ ಮಾಡುವ ಕಾಲಕ್ಕೆ ಏನು ಬೇಕು ನಿನಗೆ? ನನಗೇನು ಬೇಡ. ಆ ಸ್ವಾಮಿ ಒಂದು ಚೂರು ಸಂತೋಷ ಪಟ್ಟು ನಕ್ಕರೆ ಸಾಕು, ಇದು ಜನ ಸ್ವಾಮಿ ಅಲ್ವೋ? ಹೌದು, ಅದು ಮಾಡಿದ್ವಿ ಆ ಸಂಕಲ್ಪ. ಎಷ್ಟು ಅನಂತ ವ್ರತಗಳು ಮಾಡಿದಿವಿ, ಎಷ್ಟು ವರಮಹಾಲಕ್ಷ್ಮಿ ವ್ರತಗಳು ಮಾಡಿದಿವಿ, ಎಲ್ಲ ಮಾಡಿದಿವಿ. ಅಂಥ ರೀತಿ ಮನಸ್ಸಿನಲ್ಲಿ ಬಂತು, ದೇವರು ಚೂರು ಸಂತೋಷ ಪಟ್ಟು ನನಗೆ ನಕ್ಕರೆ ಸಾಕಯ್ಯ ಅಂತ ಬಂತ? ಇಲ್ಲ, ಸಂಕಲ್ಪದಲ್ಲೇ ದಾನ ಕನಕ ವಸ್ತು ವಾಹನ ಎಲ್ಲ ಸೇರಿಸಿ ಅದರಲ್ಲೂ ದೇವರು ಅವನತ್ತ ಬಂದೆ. ಇಲ್ಲ ಅಂತಿಲ್ಲ, ದೇವರು ಎಲ್ಲಿ ಮರೆತೋಗ್ತಾನೋ ಇಲ್ಲೋ, ನನ್ನ ಅಡ್ರೆಸ್ ದೇವರಿಗೆ ಗೊತ್ತಾಗುತ್ತೋ ಇಲ್ಲೋ, ನಾನೇನು ಹೇಳಿದೆ ಪೂಜೆ ಆದರೆ ದೇವರು ನನಗೆ ಫಲ ಕೊಡಲ್ಲವೇನೋ ಅಂತ ಮನೆಯಲ್ಲಿದ್ದ ಎಲ್ಲಾ ಹೆಸರು ಗೋತ್ರಗಳು ಹೇಳಿ, ನನ್ನ ಹೆಸರು ಗೋತ್ರ, ನನ್ನ ಹೆಂಡತಿ ಹೆಸರು ಗೋತ್ರ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅವ್ರ ಹೆಂಡತಿ. ಒಂದು ಸಲ ಸಂಕಲ್ಪ ಹೇಳೋದ್ರೊಳಗೆ 5 ಗಂಟೆ ಸಂಕಲ್ಪಕ್ಕೆ ಹೋಗುತ್ತೆ, ಅರ್ಧ ಗಂಟೆಯಲ್ಲಿ ಪೂಜೆ ಮುಗಿಯುತ್ತೆ. ತಾತ್ಪರ್ಯ, ಯಾಕೆ ಇಷ್ಟೆಲ್ಲರ ಗೋತ್ರಗಳು ಹೆಸರುಗಳು ಯಾಕೆ ಅಲ್ಲಿ? ದೇವರು ಗೊತ್ತಾಗ್ಬೇಕಾರೆ ನಾವು ಪೂಜೆ ಮಾಡಿದ್ಮೇಲೆ, ನಾವು ಹೇಳಿದ್ರೆ ಹೊರತು ಗೊತ್ತಿಲ್ಲದೆ ಇರುವ ದೇವ ಹೇಗಾಗ್ತಾನೆ ಅಲ್ಲವೇ? ಆದರೆ ಸಂಕಲ್ಪ ಬಂದಿದೆ ಯಾಕೆ ಅಂದರೆ, ಯಾರು ಚಿಕ್ಕ ಲೆವೆಲ್ ಇರ್ತಾರಲ್ಲ, ಬೇಬಿ ಸಿಟ್ಟಿಂಗ್ ಲೆವೆಲ್, ಅವರಿಗೆ ಬೇಕಾಗಿದ್ದು ಸಂಕಲ್ಪ. ಯಾವುದು? ಈ ಹೆಸರು ಗೋತ್ರ ಎಲ್ಲ ಹೇಳಿಕೊಂಡು ಹೇಳಬೇಕಾಗಿದ್ದು. ಹೈ ಲೆವೆಲ್ ಬಂದ್ಮೇಲೆ ಬಿಟ್ಟು ಬಿಡಬೇಡಿ, ಅದನ್ನು ಮಾಡಿ, ಅದರಲ್ಲಿ ಒತ್ತು ಬೇಡ. ನಾವು ಬಿಟ್ಟರೆ ಮಿಕ್ಕವರು ಬಿಡುತ್ತಾರೆ, ಮಿಕ್ಕವರು ಬೇಬಿ ಸಿಟ್ಟಿಂಗ್ ಅವ್ರು ಬರ್ತಾ ಇರ್ತಾರಲ್ಲ, ಅವ್ರು ಬಿಟ್ಬಿಡ್ತಾರೆ, ಅವ್ರು ಲಾಸ್ ಆಗುತ್ತೆ. ಅವ್ರಿಗೆ ಲಾಸ್ ಆಗಬಾರದು ಅಂತ ಮಾಡಬೇಕಷ್ಟೇ ಹೊರತು ಅದರಲ್ಲೇ ಮನಸ್ಸಿಟ್ಟು ಮಾಡಬೇಡ, ದೇವರಲ್ಲಿ ಮನಸ್ಸಿಡು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ ಕೃಷ್ಣ. ಬಂದಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.